ಅಲ್ಲ, ಆದ್ದರಿಂದ ವಸ್ತು ಸ್ವಂತದ್ದಲ್ಲ, ನಮಗೆ ಕ್ರಿಯಾ ಕಾರ್ಯ ಮಾಡೋದಲ್ಲೂ ಶಕ್ತಿ ಇಲ್ಲ, ಅವರು ಮಾಡಿಸ್ತಾರೆ, ಆದ್ದರಿಂದ ನಮಗೆ ಬರತಕ್ಕಂಥ ಫಲ ತುಂಬ ಕಡಿಮೆ. ಸೊ ಒಂದು ಬಹುಮಾನ ಮಾಡಿದರೆ ಹೆಚ್ಚು ಫಲ ಬಂದಿದ್ದು ಯಾರಿಗೀಗ? ಅವರಿಗೆ ಬಂದಿತ್ತು. ಇವರಿಗೆಷ್ಟು ಬಂತು, ಇನ್ನೆಷ್ಟು ಬರಬೇಕು ಅಷ್ಟೇ ಹೊರತು ಕಮಿಷನ್ ಟೈಪ್ ಜಾಸ್ತಿ ಬರೋದಿಲ್ಲ. ಸರಿಯಾಗಿ ಮಾಡಿದರೆ ಇಲ್ದವ್ರು ಕಮಿಷನ್ ಕೂಡ ಇಲ್ಲ. ತಪ್ಪು ಮಾಡಿದರೆ ಯಾರು ಕಮಿಷನ್ ಯಾರು ಕೊಡ್ತಾರೆ? ಈ ಮಧ್ಯೆ ಪನಿಷ್ಮೆಂಟ್ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್, ಪಾಪ ಬರುತ್ತಷ್ಟೇ. ಹ್ಞೂ, ವಾಯುದೇವರಿಗೆ, ದೇವರು ಅತಿ ಹೆಚ್ಚು ಬರೋದು ವಾಯುದೇವರಿಗೆ. ತತ್ವಾಭಿನಯ ಅತಿ ಶ್ರೇಷ್ಠರಾದ್ದರಿಂದ ಅವರಿಗೆ ಫಸ್ಟ್ ಅತಿ ಹೆಚ್ಚು. ತತ್ವ ಸ್ವ ದೇವಾನಾಂ ಅತ್ರ ಫಲಮಿತಿ ವಾಚ್ಯೇ ಸುಖಮಿತಿ ಪುಣ್ಯಫಲ ಪಾತ್ರೋಕ್ತಿ ಪ್ರಜಾಕೃತ ಪುಣ್ಯಫಲಮೇವ ದೇವಾನಾಂನ ಪಾಪ ಫಲಂ. ಹಾಗಿದ್ರೆ ಇಲ್ಲಿ ಫಲಂ ಅಂತ ಹೇಳ್ಬೋದಾಗಿತ್ತು. ಸುಖಂ ಅಂತ ಯಾತಕ್ಕೆ ಹೇಳಿದರು ಅಂದರೆ ಸುಖನೇ ಫಲ, ಅಲ್ಟಿಮೇಟ್ ಫಲ. ಯಾವುದೇ ಒಂದು ಪುಣ್ಯದಿಂದ ಏನಾಯಿತು? ಸುಖ ಆಗುತ್ತೆ. ಪುಣ್ಯಫಲ ಮಾತ್ರೋಕ್ತಿ ಪ್ರಜಾಕೃತ ಪುಣ್ಯಫಲಮೇವ ದೇವಾನಾಂನ ಪಾಪ ಫಲಂ. ಪ್ರಜೆಗಳೊಂದು ಮನುಷ್ಯರು, ಮನುಷ್ಯರು ಮಾಡ್ತಕ್ಕಂಥ ಪುಣ್ಯಗಳ ಫಲ ಸುಖ ದೇವತೆಗಳಿಗೆ ಹೊರತು ಮುಖ್ಯ ಒಂದು ಇವರಿಗೆಲ್ಲ ಒಂದು ಅರ್ಥ, ಇನ್ನೊಂದು ಅರ್ಥ ಇದೆ. ಏನು ಅಂದರೆ ಪಾಪ ಕಾರ್ಯ ಮಾಡ್ತೀವಿ ಅಂತ ತಿಳ್ಕೊಂಬೋಣ. ದೇವತೆಗಳ ರೋಲ್ ಅದರಲ್ಲಿ ಇಲ್ಲ ಅಂತಲ್ಲ, ಆದರೆ ಅವರಿಗೆ ಪಾಪದ ಫಲ ಇಲ್ಲ. ಪಾಪದ ಫಲ ಏನು? ದುಃಖ. ದುಃಖ ಇದೆಯಾ? ಈಗ ಸಿಂಪಲ್ ನೋಡಿ, ವ್ಯಾಲ್ಯೂಯರ್ ಇದ್ದಾನೆ ಒಬ್ಬರು, ಯಾರು ಹುಡುಗ ಫೇಲಾದ ದುಃಖ ಯಾರಿಗೀಗ? ವ್ಯಾಲ್ಯೂಯರಿಗಿಲ್ಲ, ಫೇಲ್ ಮಾಡಿಸಿದ ಪಾಪ ಇವನು ಇಲ್ಲ. ಅವನಿಗೆ ಯಾವ ಬರುತ್ತೆ? ಇವನು ಏನಾದರೂ ಒಂದು ಗರ್ಜಿಂದ ಮಾಡಿದರೆ ಪಾಪ ಬರುತ್ತೆ, ಇಲ್ಲವರು ಏನಾಗುತ್ತೆ ಅಲ್ಲಿಗೆ? ಆ ರೆಮ್ಯುನೇಷನ್ ಪರ್ ಪೇಪರ್ ಇಷ್ಟು ಬಂದೇ ಬಿಡುತ್ತೆ ಅವನಿಗೆ, ಎಲ್ಲ ಬರುತ್ತೆ, ಏನಿಲ್ಲ, ಗುಡ್ ವ್ಯಾಲ್ಯೂಯರ್ ಅಂತ ಎಲ್ಲ ಆಗಿಬಿಡುತ್ತೆ. ಅವನಿಗೆ ಸುಖ ಇದೆ ಹೊರತು ಏನಿಲ್ಲ. ಎಲ್ಲರೂ ಫೇಲ್ ಆದರೆ ಅವನಿಗೆ ನಷ್ಟ ಇಲ್ಲ, ಎಲ್ಲರಿಗೂ ರ್ಯಾಂಕ್ ಬಂದರೆ ಅವನಿಗೆ ಲಾಭ ಇಲ್ಲ, ಎಷ್ಟೋ ಅಷ್ಟೇ. ಆದರೆ ದೇವತೆಗಳಿಗೆ ಮಾತ್ರ ಪುಣ್ಯದ ಫಲ ಸುಖ ಇದೆ, ಇವರಿಗೇನಿಲ್ಲ. ಪಾಪದ ಫಲ ಮಾತ್ರ ದೇವತೆಗಳಿಗಿಲ್ಲ. ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ವಿದ್ಯಾರ್ಥಿ ಫೇಲಾದಾಗ ಫೇಲಾದ ದುಃಖ ವಿದ್ಯಾರ್ಥಿಗೆ ಹೊರತು ಯಾರಿಗಲ್ಲ? ವ್ಯಾಲ್ಯೂಯರಿಗಾಗಲಿ, ಮೇಷ್ಟ್ರಿಗಾಗಿ ಆಗಲಿ. ಮೇಷ್ಟ್ರಿಗೆ ಅಭಿಮಾನ ಇದ್ದರೆ ಆಗುತ್ತೆ ಅಷ್ಟೇ, ಇಲ್ಲದ ಕೆಟ್ಟ ಹಾಳಾಗೋಗ್ಬಿಡು, ಅವ್ನು ಮೊದಲೇ ಅಂದ್ಕೊಂಡಿದ್ದೀವಿ ಅಂದ್ಬಿಡ್ತಾನೆ. ಭಾರಿ ಒಳ್ಳೆ ವಿದ್ಯಾರ್ಥಿ ಅಕಸ್ಮಾತ್ ಫೇಲ್ ಆದರೆ ಏನಾಗುತ್ತೆ ಅವನಿಗೆ? ಭಾರಿ ಬೇಜಾರಾಗುತ್ತೆ, ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ. ಇದು ವ್ಯಾಲ್ಯೂಯರಿಗೆ ಹುಡುಗ ಯಾರದು ಗೊತ್ತಿಲ್ಲದೆ ಅವನಿಗೆ ದುಃಖ ಆಗೋದಿಲ್ಲ, ದೇವತೆಗಳಿಗೆ ಗೊತ್ತಿದ್ದರೂ ದುಃಖ ಆಗೋದಿಲ್ಲ. ಇಷ್ಟು ವ್ಯತ್ಯಾಸ. ಪುಣ್ಯಮೇವಾಮುಂ ಫಲಂ ಗಚ್ಚತಿ ರಹ ವೈ ದೇವಾನ್ ಪಾಪಂ ಗಚ್ಚತಿ ಇತಿ ಶ್ರುತೇರಿತಿ ದ್ಯೋತಯಿತುಂ. ಅದು ನಮ್ಮಲ್ಲೂ ಕೂಡ ಇದೆ. ಈಗ ವಿತ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಎನ್ಕೌಂಟ್ರಲ್ಲಿ ಕೊಂದು ಹಾಕ್ಬಿಡ್ತಾರೆ. ಅವ್ರಿಗೆ ಪಾಪ ಇದೆಯಾ? ಅವಾರ್ಡ್ ಇದೆ, ಆ ರೀತಿ ಮಾಡಿದ್ದಕ್ಕೆ ಅವಾರ್ಡ್ ಕೊಡ್ತಾರೆ ಹೊರತು ಏನಿಲ್ಲ ಅವರಿಗೆ. ಇಲ್ಲ, ಅವನೇ ಹೊಡೆದು ಬಿಟ್ಟರೆ ಬೈ ಚಾನ್ಸ್ ಏನಾಗುತ್ತೆ? ಅದು ಅಪರಾಧ. ಇವನಿಗೇನು ಅನುಸಂಧಾನ ಇದೆ ಹೊಡಿಬೇಕಾದ್ರೆ, ಎನ್ಕೌಂಟ್ರ್ ಮಾಡಬೇಕಾದ್ರೆ? ಪರ್ಸನಲ್ ಏನೂ ಇಲ್ಲ, ಸರ್ಕಾರ ಆದೇಶ ಇದೆ, ಹೊಡಿತೀವಿ ಅಷ್ಟೇ ಹೊರತು ಅವನಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ. ಈ ಕಾನ್ಸೆಪ್ಟಿಂದ ಮಾಡೋದ್ರಿಂದ ಅವನಿಗೇನಿಲ್ಲ. ಈ ಮರ್ಡರ್ ಮಾಡಿದಾಗ ಏನಿರುತ್ತೆ ಯಾವಾಗಲೂ? ಮೋಟಿವ್ ಇರುತ್ತೆ. ಇಲ್ಲಿ ಮೋಟಿವ್ ಇಲ್ಲ, ಮೋಟಿವ್ ಸರ್ವಿಸ್ ಇದೆ. ಇಲ್ಲಿ ಸರ್ವಿಸ್ ಇದೆ, ಅಲ್ಲಿ ಮೋಟಿವ್ ಇದೆ. ಮೋಟಿವ್ ಎಲ್ಲಿರುತ್ತೆ ಅಲ್ಲಿ ಏನು ಬರುತ್ತೆ? ಆ ಮೋಟಿವೇ ಮಹಾಫಲೇಶು ಕದಾಚನ. ನಮ್ಮನ್ನು ಮೋಟಿವ್ ಶುರುವಾಗೋದು ಯಾವುದರಿಂದ? ಫಲಾಪೇಕ್ಷೆ ಬಂದ ತಕ್ಷಣ ಏನಾಗುತ್ತೆ? ಮೋಟಿವ್ ಕ್ರಿಯೇಟ್ ಆಗುತ್ತೆ. ಅದು ಅದನ್ನೇ ಬಿಟ್ಬಿಟ್ರೆ ಏನಾಯ್ತು ಅಲ್ಲಿಗೆ? ನಿಶ್ಚಿಂತ. ಇತಿ ಶ್ರುತಿಯ ರೀತಿ ದ್ಯೋತಯಿತು ದೇವಾನಾಂ ಸಂಪೂರ್ಣ ಪುಣ್ಯಫಲೋಕ್ತೈವ ತೇಷಾಂ ಸರ್ವಾಶ್ರಮಧರ್ಮವತ್ವ ಸೂಚನಾತ್ ಕ್ರಿಸ್ತಭಾವಾತ್ ಗೃಹಣೋಪಸಂಹಾರ ಇತಿ ನಯಾರ್ಥೋಪಿ ಉಕ್ತ ಪ್ರಾಯ. ಮತ್ತೆ ಇದರಿಂದ ಇನ್ನೊಂದು ವಿಷಯನೂ ಬಂತು ಅಂತ ಹೇಳ್ತಾರೆ. ದೇವಾನಾಂ ಸಂಪೂರ್ಣ ಫಲ, ಸಂಪೂರ್ಣ ಪುಣ್ಯಫಲೋಕ್ತೈವ ತೇಷಾಂ ಸರ್ವಾಶ್ರಮಧರ್ಮವತ್ವ ಸೂಚನಾ. ದೇವತೆಗಳಿಗೆ ಪೂರ್ಣ ಪುಣ್ಯ ಬರುತ್ತೆ ಅಂತ ಹೇಳಿದ್ರಿಂದ ಅವರಿಗೆ ಸರ್ವಾಶ್ರಮ ಧರ್ಮಗಳ ಫಲನೂ ಬಂದಂತೆ ಆಯಿತು. ಸರ್ವ ವರ್ಣಗಳು ಸರ್ವ ಆಶ್ರಮ, ವಿಶೇಷತ ದೇವತೆಗಳಿಗೆ ಭೂಲೋಕದ ಒಬ್ಬ ಯತಿ ಇದ್ದಾರೆ, ದೇವಲೋಕದ ಒಬ್ಬ ಗೃಹಸ್ಥ ಇದ್ದಾರೆ. ಯಾರು ಶ್ರೇಷ್ಠ ಇದರಲ್ಲಿ? ಗೃಹಸ್ಥರಾದ ಅವರು ಶ್ರೇಷ್ಠ ಹೊರತು ಭೂಲೋಕದ ಯತಿಗಳಲ್ಲ. ಗೊತ್ತಾಯ್ತಾ? ಯಾಕೆ ಅವರಿಗೆ ಇವರಿಗೇನು ವೈರಾಗ್ಯ ಇದೆ, ಅದಕ್ಕಿಂತ ಜಾಸ್ತಿ ವೈರಾಗ್ಯ ಸಂಸಾರಿಗಳಾಗಿದ್ದರೂ ಅವರಿಗಿದೆ. ಇವರು ಸಂಸಾರ ಬಿಟ್ಟು ಏನು ವೈರಾಗ್ಯ ಹೊಂದಿದ್ದಾರೆ, ಸಂಸಾರದಲ್ಲಿದ್ದಷ್ಟು ವೈರಾಗ್ಯ ಅವರಿಗಿರೋದ್ರಿಂದ ಇವರಿಗೆಲ್ಲ ಆಶ್ರಮದ ಫಲ ಅವರಿಗಿದೆ. ಸಿಂಪಲ್. ಎಲ್ಲ ಆಶ್ರಮದಲ್ಲಿ ಅವರಿದ್ದು ಕೆಲಸ ಮಾಡಿಸೋದು ಅವರೇ ಅಂದ ಮೇಲೆ ಅವ್ರಿಗೆ ರೇಟ್ ಆಗಲಿಲ್ಲ. ಎಲ್ಲ ಆಶ್ರಮದ ಉದಾಹರಣೆ, ಯತಿಗಳಿಗೆ ಬೇರೆ ದೇವತೆಗಳು, ಇವರಿಗೆ ಬೇರೆ ದೇವತೆಗಳು ಅಂತಿಲ್ಲ. ತತ್ವಾಭಿಮಾನ ದೇವತೆಗಳು ಎಲ್ಲರಿಗೂ ಏನದು ಕಾಮನ್ ಅಂದಮೇಲೆ ಎಲ್ಲ ಆಶ್ರಮದಲ್ಲೂ ಇದು ಕೆಲಸ ಮಾಡಿಸೋದರಿಂದ ಎಲ್ಲ ಆಶ್ರಮ ಧರ್ಮಗಳು ಅವರಿಗಿದೆ. ದೇರ್ಫೋರ್ ಅವರಿಗೆ ಪೂರ್ಣ ಪುಣ್ಯ ಇದೆ. ಇದು ನಯಾರ್ಥೋಪಿ ಉಕ್ತಪ್ರಾಯ. ಸಾಧನ ಸಂಪತ್ತಿ ಜನ್ಮನ್ಯೇವ ದೇಹೇ ಅಪರೋಕ್ಷ ಜ್ಞಾನೋತ್ಪತ್ತೇರ್ ದರ್ಶನಾತ್ ಕಾಲಾಂತರೇಪಿ ಉಪಾಸನೆಯ ಅಪರೋಕ್ಷ ಜ್ಞಾನಾದಯೋ ನ ಸ್ಯಾದಿತ್ಯತೋ ಸತಿ ಪ್ರತಿಬಂಧೇ ತಜ್ಜನ್ಮನಿ ಪ್ರತಿಬಂಧೇ ತು ಜನ್ಮಾಂತರೇ ಇತಿ ವಕ್ತುಂ ಪ್ರಾಪ್ತಸ್ಯ ಐಹಿಕಂ ಅಪ್ರಸ್ತುತ ಪ್ರತಿಬಂಧೇ ಇತಿ ನಯಸ್ಯಾರ್ಥಸ್ತು ತೇನ ಯಾತ್ಯಪರೋಕ್ಷತಾಮಿತಿ ಅಗ್ರೇ ವ್ಯಕ್ತತ್ವಾದಿ ಅನೋಕ್ತಃ ತಥಾಚಾಗ್ರೆ ವಿವರಿಷ್ಯಾಮಹ ಒಂದು ರೀತಿ ಅರ್ಥ ಹಿಂದೆ ಬರೆದಿದ್ರು ಮತ್ತೆ ಬರ್ತಾರೆ ಈಗ ಇನ್ನು ವಿಶೇಷವಾಗಿ. ಏನು ಪ್ರಶ್ನೆ ಈಗ, ಸಾಧನ ಸಂಪತ್ತಿ ಜನ್ಮನ್ಯೇವ ದೇಹೇ ಅಪರೋಕ್ಷ ಜ್ಞಾನೋತ್ಪತ್ತೇ ಅದರ್ಶನಾತ್. ಫಸ್ಟ್ ಈಗ ಸಾಧನ ಸಂಪತ್ತಿ ಜನ್ಮನ್ಯೇವ. ಸಾಧನ ಸಂಪತ್ತು ಅಂದ್ರೇನು? ವೈರಾಗ್ಯ, ಅಧ್ಯಯನ ಎಲ್ಲ ಬಂತು, ಭಕ್ತಿ ಎಲ್ಲ ಮಾಡ್ಕೊಂಡು ಹೋದ. ಆದರೆ ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ನಿಯಮ ಇಲ್ಲ, ಗೊತ್ತಾಯ್ತು. ಅದೇ ಜನ್ಮದಲ್ಲಿ ಧ್ರುವರಾಜನಿಗೆ 6 ತಿಂಗಳ ಗ್ಯಾಪ್ ಇತ್ತು, ಮತ್ತೆ ಹುಟ್ಟುಬಿಟ್ಟ ಬಂದು. ಆ ಸಾಧನೆ ಬೇಕಾ, ಸ್ವಲ್ಪ ಗ್ಯಾಪ್ ಇತ್ತು, ಬೇರೆ ಕಡೆ ಹುಟ್ಟಿದ. ದೇರ್ಫೋರ್ ಸಾಧನ ಸಂಪತ್ತಿ ಇರ್ತಕ್ಕಂಥ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ನಿಯಮ ಇಲ್ಲ. ಅದೇ ರೀತಿಯೇ ಕಾಲಾಂತರೇಪಿ ಉಪಾಸನೆಯ ಅಪರೋಕ್ಷ ಜ್ಞಾನಾದಯೋ ನ ಸ್ಯಾದಿತಿ. ಹಾಗಿದ್ದರೆ ಇಲ್ಲಾಗಲಿ ಮುಂದೆ ಆಗುತ್ತೆ ಅಂತೇನು ಗ್ಯಾರಂಟಿ? ಸೇರು ಅಪರೋಕ್ಷ ಜ್ಞಾನ ಸಾಧನ ಸಂಪತ್ತಿ ಇದ್ದರೂ ಕೂಡ ಏನಿಲ್ಲ ಅಂತ ಹೇಳ್ಬೋದು ನಾವಾಗ, ಅಪರೋಕ್ಷ ಜ್ಞಾನ ಇಲ್ಲ ಅಂತ ಹೇಳ್ಬೋದು. ಅದು ಕುತ್ರ ಏನು ಕೊಟ್ಟರು, ಅಸತಿ ಪ್ರತಿಬಂಧೆ ಆಸರಿಸ್ಕೋಬೇಕಲ್ಲಿ. ಅಸತಿ ಪ್ರತಿಬಂಧೆ ತಜ್ಜನ್ಮನಿ, ಸಾಧನ ಸಂಪತ್ತಿನೂ ಇದೆ, ಅವನಿಗೆ ಯಾವ ಪ್ರತಿಬಂಧಕಗಳಿಲ್ಲ ಅಂದರೆ ಅದೇ ಜನ್ಮದಲ್ಲಿ ಏನಾಗುತ್ತೆ ಅವನಿಗೆ? ಅಪರೋಕ್ಷ ಜ್ಞಾನ ಆಗುತ್ತೆ. ಪ್ರತಿಬಂಧೆಯಿತು ಜನ್ಮಾಂತರೇ, ಆದ ಅಕಸ್ಮಾತ್ ಅಡೆತಡೆಗಳಿದ್ರೆ ಏನಾಗುತ್ತೋ, ದುರ್ಗಾದೇನೋ ಪ್ರತಿಬಂಧ ಬಂತು, ನಾನು ರಾಜಕುಮಾರನ ಹುಟ್ಟಬೇಕಾಗಿತ್ತು ಅಂತ ಬಂತು. ಆ ಫಲದ ಪ್ರತಿಬಂಧಕ ಇದ್ದ ಅವರಿಗೆ, ಪ್ರಾರಬ್ಧದ ಪ್ರತಿಬಂಧ ಬೇರೆ, ಫಲದ ಪ್ರತಿಬಂಧ ಬೇರೆ. ತುಂಬ ಇಂಪಾರ್ಟೆಂಟ್ ಇದು. ಅಪರೋಕ್ಷ ಜ್ಞಾನಿಗಳಿಗೆ ಏನಾದರೂ ಕೂಡ ಮೋಕ್ಷಕ್ಕೆ ವಿಳಂಬ ಆಗಲಿಕ್ಕೆ ಏನು ಕಾರಣ? ಪ್ರಾರಬ್ಧ. ನಮಗೆ ಜ್ಞಾನ ವಿಳಂಬ ಆಗೋದು ಯಾತಕ್ಕೆ ಕಾರಣ ಅಂತ ಕೇಳಿದರೆ, ಫಲದ ಆಸೆ, ಅದೇ ಪ್ರತಿಬಂಧ. ಫಲದ ಆಸೆ ಬಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಪ್ರತಿಬಂಧಕ ಬರುತ್ತೆ. ದೇರ್ಫೋರ್ ಫಲ ಬಿಟ್ಟರೆ ಏನಾಗತ್ತಾಗ? ಅಪರೋಕ್ಷ ಜ್ಞಾನ ಆಗುತ್ತೆ. ಇಲ್ಲಿವರೆಗೂ ಫಲ ಕೇಳ್ತಿರ್ತೀವೋ ಅಲ್ಲಿವರೆಗೆ ಏನಾಗೋದಿಲ್ಲ, ಅಪರೋಕ್ಷ ಜ್ಞಾನ ಆಗೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಅಪರೋಕ್ಷ ಜ್ಞಾನ ಆಗ್ತಕ್ಕಂಥ ಚಾನ್ಸ್ ಇಲ್ಲ. ಆದ್ದರಿಂದ ಪೂರ್ವ ನಮಗೆ ಹೇಳಿದ ನಾಯಿ ಇಟ್ಕೊಂಡು ಎಲ್ಲಿವರೆಗೂ ಸ್ನಾನ ಮಾಡ್ತಾರೋ ಅಲ್ಲಿವರೆಗೂ ಅದು ಬಡಿ ಆಗೋ ಚಾನ್ಸ್ ಇಲ್ಲ. ಫಲ ಅಪೇಕ್ಷೆ ಮೇಲಿಗೆ ಇದ್ದ ಹಾಗೆ ಅದೇನು ಮಾಡುತ್ತೆ ಬಣ್ಣ ನಮ್ಮನ್ನು? ಅಪರೋಕ್ಷ ಜ್ಞಾನ ಆಗದಂತೆ ನೋಡ್ಕೊಳ್ಳುತ್ತೆ ಅಂತ ಹೇಳಿದ. ದೇರ್ಫೋರ್ ಫಲಾಪೇಕ್ಷೆ ಬಿಡೋದನ್ನು ಅಭ್ಯಾಸ ಮಾಡಿದರೆ ಅಪರೋಕ್ಷ ಜ್ಞಾನಕ್ಕೆ ಏನಾಗ್ತಾ ಬರ್ತೇವೆ ಈಗ? ಹತ್ತತ್ರ ಬರ್ತೇವೆ ಅಂತ ಅರ್ಥ. ಯು ಆರ್ ವೆರಿ ನಿಯರಿಂಗ್ ಅಪರೋಕ್ಷ ಜ್ಞಾನ. ನಮ್ಗೆ ಫಲಾಪೇಕ್ಷೆ ಜಾಸ್ತಿ ಇದೆ. ಮೊದಲು ಸ್ವಲ್ಪ ಇತ್ತು, ಮೊದಲು ದೇವರಿಗೆ ನಾನು ಒಳ್ಳೇದು ಮಾಡಲಪ್ಪ ಅಂತ. ಮಗ ಹುಟ್ಟಿದ, ಮಗನಿಗೆ ಒಳ್ಳೇದು ಮಾಡಿ ಶುರು ಮಾಡಿದ. ಆಮೇಲೆ ಮುಂಬಾಗ ಅವ್ರಿಗೆ ಒಳ್ಳೇದು ಶುರು ಮಾಡಿದ. ಬೆಳಕು ಇನ್ನೂ ಕೇಳ್ತಿದ್ದ, ಇವಾಗ ಹೋಗ್ಬಿಡ್ತಾನೆ ಪುಣ್ಯಕ್ಕೆ ಸರಿ. ಇಲ್ಲದವ್ರು ಏನಾಗ್ತಿತ್ತು, ಕೇಳ್ತಾ 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 ಹೋಗ್ತಾನೆ. ಹಾಗೆ ಫಲಾಪೇಕ್ಷೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಂಸಾರದಲ್ಲಿ. ನಾವು ಫಲಾಪೇಕ್ಷೆ ಬಿಡದೆ ಹೋದರೆ ದೇವರು ಹ್ಯಾಕ್ ಕೊಡ್ತಾನೆ ನಮಗೆ ಅಂದರೆ, ಫಲಾಪೇಕ್ಷೆ ಕೇಳೋ ಅವಕಾಶ ತಂದು ಕೊಡ್ತಾನೆ, ಅದು ಬಿಡೋ ಸಾಧನೆ ಮಾಡಿಸ್ತಾನೆ. ಅರ್ಥ ಆಗಿದೆ. ಡೌನ್ ಇದೆ, ನೀವು ಬ್ರೇಕಿದ್ದು ಸರಿಯಾಗಿ ಹೋಗಬೇಕು. ಡೌನ್ ಇದು ಬರೋದಂತ ಹೋಗ್ಬಿಟ್ರೆ, ಡೌನ್ ಇದ್ದಾಗ ಹೋಗೋ ರೀತಿ ಬೇರೆ, ಅಪ್ ಇದ್ದಾಗ ಹೋಗೋ ರೀತಿ ಬೇರೆ. ಅಂತೂ ವೆಹಿಕಲ್ ಇದೆ ಅಂದರೆ ಸರಿಯಾಗಿ ಡ್ರೈವ್ ಹ್ಯಾಂಗೆ ಮಾಡಬೇಕು, ಅಪ್ ಅಂತ ಬಂತು ಪಪ್ ಅಂತ ಅಪ್ಪ ಅಂತ ಹೇಳಿ ಡೌನ್ ಆಗಬಾರ್ದು, ಡೌನ್ ಬಂತು ಅಂತೇಳಿ ಅಪ್ ಆಗಬಾರ್ದು. ಯಾಕೆ ಡೌನ್ ಯಾಕೆ ಆಗ್ತದೆ? ಇನ್ನೇನು ಆರಾಮಿರ್ಬೋದು. ಅಪ್ಪ ಅಂತ ಬಂದು ಅಯ್ಯೋ ಎಷ್ಟು ಅಪ್ಪ ಯಾರು ಹತ್ತಾರೆ ಅಂತ ನಡ್ಕೊಂಡು ಹತ್ತೋದಿಲ್ವ ಅಲ್ಲ, ಬೆಳೆಸಿರ್ತಾರೆ ದೇವರು. ಹೇಗೆ ಅಲ್ಲಿ ನಮಗೆ ವೆಹಿಕಲ್ ಇದೆ, ದೇಹ ಇದೆ. ಈಗ ದೇಹ ನಮಗೇನು ವೆಹಿಕಲ್ ಇದ್ದಾಗ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ದಾಟಕ್ಕೆ ಬರುತ್ತೆ. ಅದೇ ರೀತಿ ಇಳಿಜಾರು ಬಂತು ಕೆಲವರು ಏನು ಮಾಡ್ತಾರೆ ಗೊತ್ತಾ, ಡೌನ್ ಬಂದಾಗ ಇಂಜನ್ ಅಪ್ಪ ಬಿಡ್ತಾರೆ. ಗೊತ್ತಾಯ್ತು, ಇಂಜನ್ ಅಪ್ಪ ಬಿಡೋಗ್ತಿರ್ತಾರೆ. ಭಾರಿ ಡೇಂಜರಸ್, ಹೋಗಬಾರ್ದು ಹಾಗೆಲ್ಲ ಕೂಡ. ತುಂಬ ದಿನ ಮಾಡೋದು ಹಾಗೆ ಎಕರಬೇಕೆಲ್ಲ ಆಯಿತು, ಪೆಟ್ರೋಲ್ ಉಳಿಸೋಕ್ಕೋಸ್ಕರ ಹಾಗೆ ಮಾಡಿ ತುಂಬ ರಿಸ್ಕ್ ಆಗ್ತಾರೆ. ಅದರಲ್ಲಿ ಆ್ಯಕ್ಚುಲಿ ಸ್ಪೀಡ್ ಕಟ್ಟಾಗಿ ಬಿಡುತ್ತೆ ಇಮಿಡಿಯೇಟ್ ಆಗಿ. ಈ ಮೆಷಿನ್ಸ್ ಎಷ್ಟೇ ದವನಿದ್ದರೂ ಕೂಡ ಎಂಜನ್ನಿಂದ ಹೋಗೋ ಸ್ಪೀಡಲ್ಲಿ ಹೋಗಲು ಬರೋದಿಲ್ಲ, ಸೆಕೆಂಡ್ ರಿಸ್ಕ್ ಇದೆ. ಅದು ಆ ರೀತಿ ಹೇಗೆ ಮಾಡ್ತಾರೋ ಆ ರೀತಿ ಎರಡು ಕೂಡ ಮಾಡಬಾರ್ದು. ಎರಡಕ್ಕೂ ಇಂಜನ್ ಹಾಗೆ, ಅಪ್ನಲ್ಲೂ ಇಂಜನ್ ಆಗಿರಬೇಕು, ಡೌನಲ್ಲೂ ಇಂಜನ್ ಆಗಿರಬೇಕು, ಆ ರೀತಿಯಲ್ಲಿ ಇರಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಮಾಫಲೇಶು ಕಥಾಚಾರ ಎಷ್ಟು ಅರ್ಥ ಇದೆ ಅದಕ್ಕೆ. ಮಾಫಲೇಶು ಕಥಾಚಾರ ಎಂಬುದಕ್ಕೆ ಅಪರೋಕ್ಷ ಜ್ಞಾನ ಬೇಕಾ? ಅದು ದುಃಖ ಆಗಬಾರ್ದ, ಫಲ ಕೇಳಬೇಡಿ. ಪ್ರತಿಯೊಂದಕ್ಕೂ ಅದು ದೊಡ್ಡ ಮಂತ್ರದಂಡ ಇದ್ದಾಗ ಅದನ್ನು ಬಿಡಿಸೋದಕ್ಕೆ ಬಿಡದ ಯಾವ ಬರತ್ತೆ ನಮಗಾಗ ಈ ಫಲ ಉಪಯೋಗ ಇಲ್ಲ ಅಂತ ಗೊತ್ತಾರೆ ಬಿಟ್ಬಿಡ್ತಾನಾಗ. ಎಲ್ಲಿವರೆಗೂ ಫಲದಲ್ಲಿ ಪ್ರಯೋಜನ ಇದೆ ಅಂದ್ಕೊಂಡಿರ್ತಾನೆ ಅಲ್ಲಿವರೆಗೆ ಏನು ಮಾಡ್ತಾನೆ ಅವನು? ಫಲಾಪೇಕ್ಷ. ಫಲದಲ್ಲಿ ಫಲ ಯೂಸ್ಲೆಸ್ ಅಂತ ಗೊತ್ತಾಗಿಬಿಟ್ರೆ ಈ ಯೂಸ್ಲೆಸ್ ಅಂತ ಯಾಕೆ ಗೊತ್ತಾಗಬೇಕು? ದೋಷ. ದೋಷ ಯಾವುದು? ಅನಿತ್ಯತ್ವ, ಅಪೂರ್ಣತ್ವ ಎರಡಿದೆ. ಆ ಜನ್ಮ ಆ ಬ್ರಹ್ಮ ಭವನ ಅಲ್ಲೋಕ ಪುನರಾವರ್ತಿನೋ ಜನ ಸಾಕು, ಅದೊಂದು ಸಾಕು ಬಿಟ್ಟು ಹೋಗ್ಲಿಕ್ಕೆ. ಎರಡನೇ ದೇವ್ರ ಬಗ್ಗೆ ಹೋಗ್ಲಿಕ್ಕೆ ಕಾರಣ ಇದೆ, ಏನಿದೆ? ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನವಿದ್ಯತೆ. ವೆರಿ ಸಿಂಪಲ್. ಇದೆಲ್ಲ ಗಟ್ಟಿ ಆಗ್ತಾ ಹೋಗ್ಬೇಕು. ಕೇಳೆ ಕೇಳಿದಾಗಿರುತ್ತೆ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಮತ್ತೆ ಗಟ್ಟಿಯಾಗಿದ್ದರೆ ಅವಾಗ ಸರಿ ಹೋಗುದು. ಪರ್ಮನೆಂಟ್ ಎಂಬ ಕಾನ್ಸೆಪ್ಟ್ ನಮಗೆ ಹೇಗೆ ಜಾಬಲ್ಲಲ್ಲಿ ಆಗಿರುತ್ತೆ ಹಾಗೆ ಸುಖದಲ್ಲೂ ಕಾನ್ಸೆಪ್ಟ್ ಇರಬೇಕು. ಅದಿದ್ದವರಿಗೆ ಯೋಚನೆ ಬರೋದಿಲ್ಲ. ಹೌದು, ಅದಕ್ಕೆ ಪ್ರಯತ್ನ ಯೋಗ್ಯತೆಯನ್ನು ಕ್ರಿಯೇಟ್ ಮಾಡೋದ್ರಿಂದ ಪರಮಾತ್ಮನಿಗೆ ಲೇಪ ಇಲ್ಲ. ಯಾರಿಗೆ ಲೇಪ ಬಂತೀಗ? ಯೋಗ್ಯತೆಯಿಂದ ಬಂತು ಅಷ್ಟೇ, ಹೊತ್ತು ಇದಕ್ಕೆ ಬರಲಿಲ್ಲ. ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ಇತಿ ತಸ್ಯ ಅರ್ಥಸ್ತುತೇನ ಯಾತ್ಯಪರೋಕ್ಷತಾಂ. ತೇನಯ ತಪರೋಕ್ಷತಮ್ಮ ಅನ್ನೋ ಮಾತಿಗೆ ಇದಿಷ್ಟು ಅರ್ಥ ಬಂದೋಯಿತು. ನಿತ್ಯಗ್ರೇ ವ್ಯಕ್ತತ್ವ ಅದು ಮತ್ತೆ ಹೇಳ್ಬಿಟ್ಟಾಗಿದೆ, ಆದ್ದರಿಂದ ಮತ್ತೆ ಹೇಳಲಿಲ್ಲ. ಇದು ಅಪರೋಕ್ಷ ಜ್ಞಾನಕ್ಕೂ ಉತ್ತರ ಅದೇ, ಮೋಕ್ಷ ಯಾಕಾಗೋ ಅದೇ ಉತ್ತರ. ಮೊದಲೇ ಪ್ರಶ್ನೆ ಏನು, ಇದೇ ಜನರಲ್ಲಿ ಸಾಧನ ಸಂಪತ್ತಿ ಇದ್ದರೂ ಕೂಡ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಆದ್ದರಿಂದ ಎಲ್ಲರಿಗೂ ಮುಂದಿನ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಬರದೇ ಹೋಗಲಿ ಅಂತ ಪ್ರಶ್ನೆ ಮಾಡಿದರೆ ಪ್ರತಿಬಂಧಕ ಇದ್ದರೆ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಅದೇ ರೀತಿಯೇ ಅಪರೋಕ್ಷ ಜ್ಞಾನ ಬಂದಮೇಲೂ ಕೂಡ ಇದೇ ಜನ್ಮದಲ್ಲಿ ಮೋಕ್ಷ ಆಗುತ್ತಲ್ಲೋ ಅಂತ ಮುಂದಿನ ಪ್ರಶ್ನೆ. ಅದಕ್ಕೇನು ಹೇಳಿದರು, ಇಲ್ಲೂ ಅಸತಿ ಪ್ರತಿಬಂಧೆ, ಪ್ರತಿಬಂಧಕ್ಕೆ ಇಲ್ಲದೆ ಹೋದರೆ ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತೋ ಅದೇ ಜನ್ಮದಲ್ಲೇ ಮೋಕ್ಷರೂ ಆಗತ್ತೆ. ಆದರೆ ಯಾವ ಜನ್ಮದಲ್ಲಿ ಅಕಸ್ಮಾತ್ ಪ್ರತಿಬಂಧಕ ಇದ್ದರೆ ಮಾತ್ರ ಪ್ರತಿಬಂಧಕ ಮುಗಿಯೋವರೆಗೂ ಏನು ಮಾಡಬೇಕು, ಹುಟ್ಟುತ್ತಾ ಇರಬೇಕಷ್ಟೆ. ಆಮೇಲೆ ಮೋಕ್ಷಗೆ ಅಶ್ಯೂರ್ಡ್, ಬಟ್ ಇನ್ನೂ ಹುಟ್ಟು ಪೂರ್ತಿ ಹೋಗಿಲ್ಲ ಅವನಿಗೆ. ಇದೆಲ್ಲ ವ್ಯತ್ಯಾಸ ತಿಳ್ಕೊಂಡ್ರೆ ಜ್ಞಾನಕ್ಕಡ್ಡಿ ಏನೋ ಮೋಕ್ಷಕ್ಕಡ್ಡಿ ಏನು ಎರಡೀಗ, ಜ್ಞಾನಕ್ಕಡ್ಡಿ ಫಲಾಪೇಕ್ಷೆ, ಮೋಕ್ಷಕ್ಕಡ್ಡಿ ಪ್ರಾರಬ್ಧ ಕರ್ಮ, ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಅಪರೋಕ್ಷ ಜ್ಞಾನ ಬಂದಿಲ್ಲ, ಆದ್ದರಿಂದ ಯಾವುದಡ್ಡಿ ನಮಗೀಗ ಫಲಾಪೇಕ್ಷೆನೇ ಅಡ್ಡಿ. ಅದಕ್ಕೆ ಪರಮಾತ್ಮ ನಮಗೇನು ಹೇಳಿದ, ಪ್ರಾರಬ್ಧ ಬಿಡಿರಿ ಅಂತ ಹೇಳಿಲ್ಲ, ಮಾ ಫಲೇಶು ಕದಾಚಾರ, ಫಲ ಬಿಟ್ಬಿಡಿ ಅಂತ ಹೇಳಿದೆ. ಅರ್ಥ ಮಾಡಿಕೊಂಡ್ರೆ ಮೋಕ್ಷಕ್ಕೆ ನೇರ ಉಪಾಯ ಅಂದರೆ ವೈರಾಗ್ಯ ಅಂದರೆ ಏನು, ವೈರಾಗ್ಯ ಫಲ ಬಿಡೋದ ವೈರಾಗ್ಯ. ಅರ್ಥ ಆಯ್ತಾ ಈಗ, ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ಫಲಾಪೇಕ್ಷೆ ಇಲ್ಲದೆ ಇರೋದೇ ನಿಜವಾದ ಸಾಧನೆ. ಅದು ಇಲ್ಲಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಸಾಧನೆಯ ಸರಿಯಾದ ಸಾಧನೆ ಆಗ್ತಾ ಇಲ್ಲ ಅಂತಾನೆ ಅರ್ಥ. ಸಂಕೇತ ಏನು ನಿಂದ ಹೇಳಿದ್ದಾರೆ ಈಗಾಗಲೇ, ಏನಂತ ಹೇಳಿದ್ರು, ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಹೇಳೋದು ಏನು ಸಂಕೇತ, ಯಾರು ಪ್ರಮಾಣ ಕೊಡು ಅಥಾರಿಟಿ ನಿಮಗೆ, ಹೊಟ್ಟೆ ತುಂಬಿದೆ ಅಂತ ಹೇಳೋದಕ್ಕೆ ಯಾರು ಅಥಾರಿಟಿ? ಹಾಂ, ಅದೇ ಅವ್ರಿಗೆ ಗೊತ್ತಾಗ, ಉಳಿದವ್ರಿಗೆ ಗೊತ್ತಾಗಬೇಕಾಗಿಲ್ಲ, ಉಳಿದವ್ರಿಗೆ ಗೊತ್ತಾಗ, ಅವರಿಗೆ ಗೊತ್ತಾಗುತ್ತೆ, ದೊಡ್ಡವ್ರಿಗೆ ಗೊತ್ತಾಗುತ್ತೆ, ಉಳಿದವ್ರಿಗೆ ಗೊತ್ತಾಗುತ್ತೆ, ಹೊರಗಡೆ ಹಂಗಾರ ಶಕ್ತಿಯಲ್ಲಿ ಹೊರಗಡೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಆದರೆ ಅದು ಗ್ಯಾರಂಟಿ ಏನಲ್ಲ, ರಾಯರು ಹಾಗೆ ಹೋಗ್ತಿದ್ರಲ್ಲ, ಅದ್ರದ್ದು ಗ್ಯಾರಂಟಿ ಅಲ್ಲ. ಹೊಟ್ಟೆ ತುಂಬಿರೋದು ಅವನೇ ಸಾಕ್ಷಿ. ನಮಗೆ ಜ್ಞಾನ ಬಂದಿದೆ ಅಂತ ಹೇಳೋದಕ್ಕೆ ನಮಗೇನಾಗಿದೆ ಈಗ, ಜ್ಞಾನ ಬಂದಿದ್ದು ಎಷ್ಟು ಜನ ಹೇಳ್ತಾರೆ ಗೊತ್ತಾ, ನನಗೆ ಸರ್ಟಿಫಿಕೇಟ್ ದೊಡ್ಡದಾಗ ನಿನಗೆ ಗೊತ್ತಾಗಿರ್ಬೇಕು ಫಸ್ಟ್. ಅದು ಇನ್ನೊಬ್ಬರು ಸರ್ಟಿಫಿಕೇಟ್ ತಂದರೆ ಜ್ಞಾನ ಇದೆ ಅಂಥೇಳಿ ಉಪಯೋಗ ಇಲ್ಲ. ಜ್ಞಾನ ಇದೆ ಅಂಥೇಳಿ ಯಾರಿಗೆ ಗೊತ್ತಾಗೋ, ಅವನಿಗೆ ಗೊತ್ತಾಗಬೇಕು ಫಸ್ಟ್. ಅಪರೋಕ್ಷ ಜ್ಞಾನ ಬರಬೇಕಾದ ಯಾರಿಗೆ, ಅನ್ನ ತಿಂದಿದ್ದ ಹಾಗೆ, ಅನ್ನ ಊಟ ಮಾಡಿದವನಿಗೋ, ಜ್ಞಾನ ಬಂದಿದ್ದ ಹಾಗೆ ಸಾಧನೆ ಮಾಡಿದವನಿಗೆ ಗೊತ್ತಾಗುತ್ತೆ. ಉಳಿದವ್ರು ಹೇಳಿದ್ರು ನಾನು ಭಾರಿ ಜ್ಞಾನಿ ಅಂತ ಹೇಳಿ ಸನ್ಮಾನ ಕವಡೆ ಸನ್ಮಾನ ಮಾಡಿಬಿಟ್ರು, ಅಂದ್ಕೊಳ್ಳಿ ಅವ್ರು ಜ್ಞಾನ ಬಂದಿರಬೇಕಲ್ಲ ಆಗಿದ್ದಾರೆ ಅಂತೇಳಿ ಆ ಥರ ತಿಳ್ಕೊಬಾರ್ದು. ಜ್ಞಾನ ಬಂದಿದ್ದು ಇವನಿಗೆ ಗೊತ್ತಾಗುತ್ತೆ, ಉಳಿದವರಿಗೆ ಅವ್ರಿಗೆ ಗೊತ್ತಾಗೋದು ಬೇರೆ ಕಾರಣದಿಂದ ಅಷ್ಟೇ ಹೊರತು ನಮಗೇನಲ್ಲ. ಪ್ರತಿಯೊಬ್ಬರು ಊಟ ಆಯ್ತು ಅಂತ ಕೇಳ್ಕೊಂಡು ಹೋಗ್ತೀವಿ ದಿವಸ ನಾವು ಕೇಳೋದಿಲ್ಲ, ಯಾಕೆ ಅವ್ರು ಸರಿಯಾಗಿದ್ದಾರೆ ಊಟ ಆಗಿದೆ ಅಂತ ಅರ್ಥ. ಹೌದಲ್ಲ, ನಮಗೆ ಮಾತ್ರ ಅವನಿಗೆ ಗೊತ್ತಾಗೋದು ಹೇಳಿದ್ದಾರೆ ಈಗಾಗಲೇ. ಅವನಿಗೆ ಅನುಭವ ಯಾವಾಗ ಬರುತ್ತೆ ಅಂದರೆ ಬೇರೆ ಕಡೆ ಏನು ಬಂತಲ್ಲ ಜನಕರಾಜನಿಗೆ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ, ಆ ರೀತಿ ಬರಬೇಕು. ಸುಖದಕ್ಕೆ ಸಭೆ ಕೃತ್ವ, ಆಮೇಲೆ ಸರ್ವತ್ರ ಸಮದರ್ಶನ, ಅದೊಂದು ಆ ಸ್ಟೇಜ್ ಸಿದ್ಧಶಕ್ತಿಯು ಸಮೂಹತ್ವ ಸಮತ್ವಂ ಯೋಗ ಉಚ್ಚತೆ, ಆ ಸ್ಟೇಜ್ ರೀಚ್ ಆದರೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ ಅರ್ಥ. ಹೌದಾ, ಕಡಿಮೆ ಇವತ್ತು ಎಷ್ಟು ಜನ ಏಸ್ ಸಿಗ್ತಾರೆ ನಿಮಗೀಗ, ಎಷ್ಟು ಜನ ಟಾಪ್ನಲ್ಲಿ ಸಿಗ್ತಾರೆ, ಭಾರತ ರತ್ನ ಎಷ್ಟು ಜನಕ್ಕೆ ಬಂದಿದೆ, ಅಯ್ಯೋ ಅವಾರ್ಡ್ ಇರೋ ಸುಳ್ಳ, ನಮಗೆ ಬಂದಿಲ್ಲ ಅಂತೇಳಿಲ್ಲ ತಿಳ್ಕೊಳಕ್ಕಾಗತ್ತಾ? ಆದ್ದರಿಂದ ಇದೆ, ಇವತ್ತು ಎಷ್ಟೋ ಕೋರ್ಸ್ನಲ್ಲಿ ಸಾಮಾನ್ಯ 50% ಫೇಲ್ ಆಗೋದು, ಸಾಮಾನ್ಯ 50%ಗಿಂತ ಕಡಿಮೆ ಕ್ಲಾಸ್ನಲ್ಲೂ ಪಾಸ್ ಆಗಲ್ಲ. ಈ ಸ್ವಲ್ಪ ಜಾಸ್ತಿ ಮಾಡಿಸಿದ್ದಾರೆ, ಸುಮ್ಮನೆ ಜಾಸ್ತಿ ಮಾಡಲಿಕ್ಕೆ ಹೇಳಿ ಮಾಡಿದ್ದಾರೆ ಅಷ್ಟೇ ಹೊರತು ನಿಜವಾಗಲೂ ಕೂಡ ಕಡಿಮೆನೆ. ರಿಸರ್ಚ್ ಅದು ಕೊಟ್ಬಿಡ್ತಾರೆ, ಇಷ್ಟು ಮಿನಿಮಮ್ ರಿಸಲ್ಟ್ ಬರಬೇಕು ಅಂತೇಳಿ. ಈ ಟಿ ವಿ ಅವೆಲ್ಲ ಬಂದು ತುಂಬ ಡೌನ್ ಆಗಿದೆ ರಿಸಲ್ಟ್ ಬರೋದು, ಮೊದಲಿಗಿಂತ ಡೌನ್ ಆಗಿದೆ. ಯಾವುದು ಲೋಯರ್ ಕ್ಲಾಸಲ್ಲಿ, ಇನ್ನು ಹೈಯರ್ ಕ್ಲಾಸಲ್ಲಿ ಹೋಗಿಬಿಟ್ರೆ ಇನ್ನೂ ಕಡೆ ಎಷ್ಟು ಸ್ವಲ್ಪ ಒನ್ಸ್ ಫಾರ್ ಆಲ್, ಒಂದು ಅಟೆಂಪ್ಟ್ ಇಲ್ಲ ಅಂದ್ರೆ ಇಲ್ಲೇ ಇಲ್ಲ, ಮುಗಿದೋಯ್ತು ಅಷ್ಟೆ. ಅಲ್ಲಿ ಅದೇ ಒಂದಾಗತ್ತೆ, ಸಂಚಿತ ಅಂದ್ರೇನು, ಕೂಡಿಟ್ಟಿದ್ದು ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆದೆಲ್ಲ ಸಂಚಿತ, ಸಂಚಿತ ಠೇವಣಿ ಇರುತ್ತಲ್ಲ ಹಾಗೆ, ಅದದು ಪ್ರಾರಬ್ಧ ಅಂದ್ರೇನು, ಅಪರೋಕ್ಷ ಜ್ಞಾನ ಕಾಲಕ್ಕೆ ಏನು ಕರ್ಮ ಅನುಭವಿಸ್ತಾರೆ ಅದು ಪ್ರಾರಬ್ಧ ಕರ್ಮ. ಇದು ಬೇರೆ ಅದು ಲಾಸ್ಟ್ ಸ್ಯಾಲ್ರಿ ಡ್ರಾನ್, ಅದು ಪೆನ್ಷನ್ ಬೇಸಿಸ್, ಅದು ಪ್ರಾರಬ್ಧ ಮತ್ತೆ ಮೊದಲಿಂದಲ್ಲ, ಅದು ಬೇಸಿಸ್. ಆಗಾಮಿ ಅಂದರೆ ಮುಂದೆ ಮಾಡೋದು, ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡೋದೆಲ್ಲ ಏನದು ಆಗಾಮಿ. ಅದಕ್ಕೆ ಲೇಪ ಇಲ್ಲ, ಆದರೆ ಸಣ್ಣ ಪುಟ್ಟದಕ್ಕೆ ಲೇಪ ಇಲ್ಲ, ಸೋತ್ವ ದ್ರೋಹಾದಿಗಳಿಗೆ ಲೇಪ ಇದೆ. ಮಹತ ವಿಕರ್ಮಣ ಅಂತ ಹೇಳಿದ್ದಾರೆ, ಮಹತಾ ವಿಕರ್ಮಣ ಅಂತ ಬಂತಲ್ಲ ಮೊನ್ನೆ, ವಿಕರ್ಮ ವಿರುದ್ಧ ಕರ್ಮ, ಎಂಥ ವಿರುದ್ಧ ಕರ್ಮ, ಮಹತ ಭಾರಿ ದೊಡ್ಡ ವಿರುದ್ಧ ಕರ್ಮ. ಯಥಾಚಾಗ್ರೇ ವಿವರಿಷ್ಯಾವಹ ಸುಧೀಂದ್ರ ಗುರು ಶಿಷ್ಯೇಣ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವ ಮಂಜರಿಯಾಂ ತೃತೀಯೋ ಅಧ್ಯಾಯ ಈರಿತಃ. ಮೂರನೇ ಅಧ್ಯಾಯ ಮುಕ್ತಾಯ ಆಯಿತು ಅಂತ ಹೇಳ್ತಾರೆ. ಸುಧೀಂದ್ರ ಗುರು ಶಿಷ್ಯೇಣ, ಸುಧೀಂದ್ರ ಸ್ವಾಮಿಗಳ ಶಿಷ್ಯರು ರಾಯರು ಎರಡು ರೀತಿಯಲ್ಲಿ, ಒಂದು ರೀತಿಯಲ್ಲಿ ಆಶ್ರಮ ಕೊಟ್ಟವರು ಅವರೇ. ಇನ್ನೊಂದು ರೀತಿಯಲ್ಲಿ ಪುರಾಶ್ರಮ ಪಾಠಕ್ಕೂ ಅವರಲ್ಲಿ ಅವರಲ್ಲೇ ಪಾಠ ಓದ್ತಾ ಇದ್ದೀವಿ. ಸೊ ವಿದ್ಯಾಗುರುಗಳು ಹೌದು, ಆಶ್ರಮ ಗುರುಗಳು ಹೌದು. ಎಷ್ಟೋ ಜನ ವಿದ್ಯಾಗುರುಗಳು ಬೇರೆ ಇರ್ತಾರೆ, ಆಶ್ರಮಗಳು ಬೇರೆ ಇರ್ತಾರೆ. ರಾಯರಿಗೆ ಎರಡೂ ಆಗಿದ್ದಾರೆ ಸುರೇಂದ್ರ ಸ್ವಾಮಿಗಳು. ಇದು ಭಾರಿ ವಿಶೇಷ ಅದು. ಅದೇ ರೀತಿ ಸುರೇಂದ್ರ ಸ್ವಾಮಿ ವಿಜೇಂದ್ರ ಸ್ವಾಮಿಗಳು ಏನಾಗಿದ್ದರು, ಆಶ್ರಮ ಗುರುಗಳಲ್ಲ. ಆಶ್ರಮ ಕೊಟ್ಟಿದ್ದು ಯಾರು ಅವರಿಗೆ? ಸುರೇಂದ್ರ ತೀರ್ಥರು ಆಶ್ರಮ ಕೊಟ್ಟಿರ್ತಾರೆ. ಆದರೆ ವಿದ್ಯಾಗುರುಗಳು ಯಾರು? ಇವರು. ಆದರೆ ಪೀಠ ಕೊಟ್ಟ ಗುರುಗಳು ವಿಜೇಂದ್ರ ಸ್ವಾಮಿಗಳೇ. ಆಶ್ರಮ ಗುರುಗಳು, ಪೀಠ ಗುರುಗಳು, ವಿದ್ಯಾಗುರುಗಳು. ಪೀಠ ಅವರೇ ಕೊಡಬೇಕು ಅಂತಿಲ್ಲ. ಇವರು ಮೊದಲೇ ಇನ್ನೊಬ್ಬರಿಗೆ ಕೊಟ್ಟರೆ ಅವ್ರು ಇವರಿಂದ ಅಪ್ಲೋದು ಆಮೇಲೆ ಬರ್ಬೋದು. ಆದರೆ ಮೂರು ಆಗಿದ್ದರು ಯಾರಿಗೆ? ರಾಯರಿಗೆ. ರಾಯರು ವಿದ್ಯಾಗುರುಗಳು ಆಗಿದ್ದರು, ಸುರೇಂದ್ರ ಸ್ವಾಮಿಗಳು ವಿದ್ಯಾಗುರುಗಳು, ಪೀಠದ ಗುರುಗಳು ಪ್ಲಸ್ ಆಶ್ರಮ ಗುರು, ಮೂರು ಆಗಿಬಿಟ್ಟಿದ್ದ. ಅವರಿಗೆ ಎರಡಾಗಿದ್ದರು, ಸುರೇಂದ್ರ ಸ್ವಾಮಿಗಳು ವಿಜೇಂದ್ರ ಗುರು ಸ್ವಾಮಿಗಳು ಎರಡು ರೀತಿಯಲ್ಲಿ ಆಗಿದ್ದರು. ಐಹಿಕಂ ಸುಧೀಂದ್ರ ಆ ದೃಷ್ಟಿಯಲ್ಲಿ ಸಮ ಹೆಚ್ಚು ಗ್ರಂಥಗಳಲ್ಲಿ ತಮ್ಮ ಗುರುಗಳು ಸ್ಮರಣೆ ಮಾಡ್ತಾರೆ ರಾಯರು. ಸುಧೀಂದ್ರ ಗುರು ಶಿಷ್ಯೇಣ ರಾಘವೇಂದ್ರೇಣ ಭಿಕ್ಷುಣ ರಾಘವೇಂದ್ರ ಅಂತ ಬಿತ್ತು ಅಂದರೆ ಯತಿ ಅಂತ ಅರ್ಥ. ಕೃತಾಯಾಮ್ ತತ್ವಮಂಜರಿಯಾಂ, ತತ್ವಮಂಜರಿ ಎಂಬ ಗ್ರಂಥ ಏನು ಬರೆಯಲ್ಪಟ್ಟಿದೆ ಅದರಲ್ಲಿ ತೃತೀಯೋ ಅಧ್ಯಾಯ ಮೂರನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರ ಅಣುಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಇತಿ ಕೃತಾಯಾಮ್ ತತ್ವಮಂಜರಿಯಾಖ್ಯಾಯಾಂ ತೃತೀಯಾಧ್ಯಾಯಶ್ಚ ಚತುರ್ಥ ಪಾದಃ ಇತಿ ತೃತೀಯಾಧ್ಯಾಯ ಸಮಾಪ್ತಃ. ಈಗ ನಾಲ್ಕನೇ ಅಧ್ಯಾಯ, ಇದು ಕೊನೆ ಕೊನೆ ಬರ್ತಾ ಇದೆ. ಅಸ್ಮಿನ್ ಅಧ್ಯಾಯೇ ಆದ್ಯ ಸೂತ್ರಸ್ಥ ಅಂತಃಪದೋಕ್ತ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗರೂಪ ಮೋಕ್ಷಾಖ್ಯಂ ಫಲಂ ನಿರೂಪ್ಯತೆ ಇತಿ ಶ್ರೀಮದ್ಭಾಷ್ಯಾದೇವ ಅತ್ರೈವಾಗ್ರೇ ಪ್ರತಿಪಾದನ ದಿಶಾ ವಾ ಅಧ್ಯಾಯಾರ್ಥಃ ಸುಜ್ಞಾನಃ ತಥೈವ ಪಾದಾರ್ಥಾಪಿ ತತ್ರ ಅಂತ್ಯನಯೇ ಕರ್ಮಕ್ಷಯಾಖ್ಯಂ ಫಲಂ ವಕ್ಷನ್ ಸಪ್ತಭಿರ್ನಯೈಃ ಅತ್ಯಾವಶ್ಯಕ ಅಂತರಂಗ ಸಾಧನಂ ಜ್ಞಾನಸ್ಯ ಉಚ್ಯತೆ ತದರ್ಥಂ ಭಾಷತೆ. ಅಸ್ಮಿನ್ ಅಧ್ಯಾಯೇ ಈ ಅಧ್ಯಾಯದಲ್ಲಿ ಆದ್ಯ ಸೂತ್ರಸ್ಥ ಆದ್ಯ ಸೂತ್ರಸ್ಥ ಆದ್ಯ ಅಂದರೆ ಯಾವುದು? ಅಥಾತೋರ್ಮ ಜಿಜ್ಞಾಸ ಅದರ ಅತಃ ಪದೋಕ್ತ ಅಥ ಅತಃ ಆದ್ಯ ಅಂದರೆ ಆ ಆದ್ಯ ಇಲ್ಲಿ ಆದ್ಯ ಅಲ್ಲ ಅಧ್ಯಾಯದ ಆದ್ಯ ಬೇರೆ ಇಡೀ ಬ್ರಹ್ಮಸೂತ್ರದ ಆದ್ಯ ಬೇರೆ ಬ್ರಹ್ಮಸೂತ್ರದ ಮೊದಲ ಸೂತ್ರದಲ್ಲಿ ಅತಃ ಅನ್ನೋ ಪದ ಇದೆ ಅಥ ಅತಃ ಬ್ರಹ್ಮ ಜಿಜ್ಞಾಸ ಇಷ್ಟಿದೆ ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಸ್ಮಿನ್ ಅಧ್ಯಾಯೇ ಅಥ ಆದ್ಯ ಸೂತ್ರಸ್ಥ ಅಥ ಪದೋಕ್ತ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗಭೋಗ ರೂಪ ಮೋಕ್ಷಾಖ್ಯಂ ಅಥ ಶಬ್ದಕ್ಕೆ ಏನಂತ ಹೇಳಿದರು? ಫಲಸದ್ಭಾವಾತ್ ಅಂತ ಹೇಳಿದರು. ಫಲಸದ್ಭಾವಾತ್ ಏನು ಫಲ ಅಂದರೆ ಉತ್ಕರ್ಮಕ್ಷಯ ಫಸ್ಟ್ ಫಲ ಕರ್ಮಕ್ಷಯ ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಮ್ಮ ಕರ್ಮಗಳ ಅನಾದಿ ಕಾಲದ ಕರ್ಮ ಅಡ್ಡಿ ಇದೆ ಆ ಕರ್ಮ ಎಲ್ಲ ಕ್ಷಯ ಆಗಬೇಕು ಅಪರೋಕ್ಷ ಜ್ಞಾನದಿಂದ ಏನಾಗುತ್ತೆ ಎಲ್ಲ ಕರ್ಮ ಕ್ಷಯ ಆಗುತ್ತೆ ಒಂದನೇದು ಉತ್ಕ್ರಾಂತಿ ಉತ್ಕ್ರಾಂತಿ ದೇಹ ಬಿಟ್ಟು ಹೋಗೋದು ಅದು ಸಾಮಾನ್ಯ ಡೆತ್ ಬೇರೆ ಉತ್ಕ್ರಾಂತಿ ಬೇರೆ ಡೆತ್ ಅಂದ್ರೆ ಏನು ಡೈಲಿ ವಾಪಸ್ ಬರೋ ಬೇರೆ ಆಫೀಸ್ದಿಂದ ರಿಲೀವ್ ಆಗಿ ಬರೋದು ಬೇರೆ ರಿಲೀವ್ ಆಗಿ ಬರ್ಬೇಕಾದ್ರೆ ಹಾಗೆಲ್ಲ ಬರೋಕ್ಕೆ ಬರೋಲ್ಲ ದಿವಸ ಬಂದ್ಬೇಕಂದ್ರೆ ನಾಳೆ ಬರ್ತೀನಿ ಅಂತ ಬಂದ್ಬಿಡ್ಬೋದು ಹಾಗಲ್ಲ ಏನಾಗ ರಿಲೀವ್ ಆಗ್ಬೇಕಾದ್ರೆ ಏನಾಗಬೇಕು ಅವನು ಫಸ್ಟ್ ನೋಟಿಸ್ ಬರ್ಬೇಕು ಕರ್ಮಕ್ಷಯ ಅವನು ಯಾವ ಅದರ ಅಟ್ಯಾಚ್ಮೆಂಟ್ ಇರಬಾರ್ದು ಇಲ್ಲವರೆಗೂ ಶುರುವಾಯ್ತು ಅಲ್ಲಿ ಎನ್ ಓ ಸಿ ಕೊಡದು ಹೊತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದನೇ ಕರ್ಮಕ್ಷಯ ಎಷ್ಟಿದೆ ಕರ್ಮಕ್ಷಯ ಎಷ್ಟೋ ಡಿಪಾರ್ಟ್ಮೆಂಟ್ ತೊಗೊಂಡಿರ್ತಾನೆ ಇವನೀಗ ಎಲ್ಲ ರಿನಕ್ಲೇಸ್ ಎನ್ ಓ ಸಿ ಬಂದು ಓಟರ್ ಟೋಟಲ್ ಬರಬೇಕೀಗ ಎಷ್ಟೆಷ್ಟು ಪಾಪಗಳಿಂದ ಬಿಡುಗಡೆ ಆಗಬೇಕು ಅದೆಲ್ಲ ಆಗಲಿಕ್ಕೆ ಏನಿರಬೇಕು ಅಪರೋಕ್ಷ ಜ್ಞಾನ ಬಂದರೆ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರಿಲ್ಲ ಅದು ಆದಮೇಲೆ ಉತ್ಕ್ರಾಂತಿ ಅಲ್ಲಿವರೆಗೂ ರಿಲೀವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಉತ್ಕ್ರಾಂತಿ ಉತ್ಕ್ರಾಂತಿ ಪ್ರೋಸೆಸ್ ಇದೆ ಡೈಲಿ ಬರ್ತಾ ಆರ್ಡರ್ ತೊಗೊಂಡು ಬರೋದಿಲ್ಲ ರಿಲೀವ್ಡ್ ಅಂತ ಹೇಳಿ ಗೊತ್ತಾಯ್ತಾ ಅವತ್ತು ಮಾತ್ರ ಏನಾಗ್ತಾನೆ ಅವನಾಗ ಅದು ಕೊಟ್ಟರೆ ಪೆನ್ಷನ್ ಮುಂದೆ ಬರೋದೆಲ್ಲ ಆಗಲೇ ಇಲ್ಲದ್ರೆ ಆಗೋದಿಲ್ಲ ರಿಲೀವ್ ಅಂದಮೇಲೆ ಅದು ಆ ಲೆಟ್ರ್ ಬಂದ ಮೇಲೆ ಮುಂದೆ ಅನ್ಯಾಯ ಏನೋ ನಡೆದು ಇವನು ಜವಾಬ್ದಾರಿ ಅಲ್ಲ ಅಲ್ಲಿವರೆಗೂ ಏನಿದೆ ರಿಸ್ಕ್ ಇವನಿಗೆ ನೀನಿಂದು ಇನ್ನಿಂದೇ ಆಗಿದ್ದರೆ ನಿನ್ನ ಜವಾಬ್ದಾರಿ ಅಂತ ಹೇಳಿದೆ ರಿಲೀವ್ ಆದಮೇಲೆ ಮುಗಿದೋಯ್ತು ಅಲ್ಲಿವರೆಗೆ ಒಂದು ಬಂಧನ ತಪ್ಪಿದ್ದಲ್ಲ ಅದರಿಂದ ಉತ್ಕ್ರಾಂತಿ ಆಗಬೇಕು ಉತ್ಕ್ರಾಂತಿ ಒಂದು ದೇಹದಿಂದ ಒಂದು ಸ್ವರಲ್ಲಿ ಹೋಗ್ತಾ ಇದ್ದಾನೆ ಅವನೀಗ ಒಂದು ಸ್ವರಲ್ಲಿ ಹೋಗ್ತಾ ಇದ್ದಾನೆ ಆ ರೂಟಲ್ಲಿ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಬೇರೆ ರೂಟಲ್ಲಿ ಹೋದರೆ ವಾಪಸ್ ಬರ್ತಾನೆ ಆದ್ದರಿಂದಾಗಿನೇ ಯಾತಕ್ಕೆ ನಾವು ನಮ್ಮ ಡೆತ್ತನ್ನು ಉತ್ಕ್ರಾಂತಿ ಅಂತ ಯಾತಕ್ಕೆ ಕರೆಯೋದಿಲ್ಲ ಅಂದರೆ ವಾಪಸ್ ಬರ್ತಾನೆ ಅಪರೋಕ್ಷ ಜ್ಞಾನ ಬಂದು ಹೋಗ್ತಾ ಇಲ್ಲ ಅವನು ಅದರಿಂದ ಏನರ್ಥ ವಾಪಸ್ ಬರ್ತಾನೆ ಅಂತ ಅರ್ಥ ನಾಳೆ ಬರಲಿ ನಾಳೆ ಬರ್ತಾನೆ ನೋಡಿ ಇವರು ರಿಟೈರ್ ಬಿನ್ನೇ ಹೋದ್ರೆ ರಿಲೀವ್ ಆದರೆ ಹೋದ್ರೆ ಇನ್ನೇ ಸಿಗ್ತಾರೆ ಹೋಗಿ ಅಂದ್ಬಿಡ್ತಾರೆ ಮತ್ತೆ ಯಾವುದು ಉತ್ಕ್ರಾಂತಿ ಉತ್ಕ್ರಮಣ ಕ್ರಮಣ ಅಂದರೆ ಹೋಗೋದು ಉತ್ ಅಂದ್ರೆ ಏನು ಉತ್ಕೃಷ್ಟವಾಗಿ ಮೇಲಕ್ಕೆ ಹೋಗೋದು ಉತ್ಕೃಷ್ಟ ಹೈಯೆಸ್ಟ್ ಅದು ವಾಪಸ್ ಬರದಂತೆ ಹೋಗೋದು ವಾಪಸ್ ಬರದಂತೆ ಹೋಗೋದಕ್ಕೇನಂತಾರೆ ಉತ್ಕ್ರಾಂತಿ ಕರ್ಮ ಉತ್ಕ್ರಾಂತಿ ಆಮೇಲೆ ಮಾರ್ಗ ಇಲ್ಲಿ ದೇಹ ಬಿಟ್ಟ, ಅದು ಫಸ್ಟ್ ಪ್ರೊಸೀಜರ್ ದೇಹ ಬಿಟ್ಟು ಹೋಗೋದಕ್ಕೊಂದು ಇದೆ, ಆಮೇಲೆ ಮಾರ್ಗ ರೂಟ್ ಇದೆ, ಆ ರೂಟಲ್ಲೇ ಹೋಗಬೇಕು. ಉತ್ಕ್ರಾಂತಿ ಮಾರ್ಗ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ, ಆಮೇಲೆ ಭೋಗ ಅಂತ ಹೇಳ್ತಾರೆ. ಬರೀ ದೇಹ ಬಿಡದೆ ಉತ್ಕ್ರಾಂತಿ ಆಗಿದ್ದರೆ ಸತ್ತವರೆಲ್ಲ ಮೋಕ್ಷಕ್ಕೆ ಹೋದ್ರು ಅಂತ ಹೇಳಬೇಕಾಗಿತ್ತು. ಬಾಯಲ್ಲಿ ಹೇಳ್ತಾರೆ ವೈಕುಂಠ ಯಾತ್ರೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳೋರಿಗೂ ಗೊತ್ತು, ಕೇಳೋರಿಗೂ ಗೊತ್ತು, ಏನಂತ ಗ್ಯಾರಂಟಿ ವೈಕುಂಠಕ್ಕೆ ಹೋಗಿಲ್ಲ ಅಂತ. ಯಾರಿಗೆ ವೈಕುಂಠಕ್ಕೆ ಹೋಗೋ ಚಾನ್ಸ್ ಇಲ್ಲ ಇಲ್ಲ ಗೊತ್ತಿರುತ್ತೆ, ಅದು ಈಗಲ್ಲ ಎಂದೂ ಹೋಗೋದಿಲ್ಲ ಆ ಥರ ಗೊತ್ತಿರ್ತದೆ. ಮಾರ್ಗ ಹೋಗ ರೂಪ ದುರ್ಗದಲ್ಲಿ ವೈಕುಂಠ ಯಾತ್ರೆ ಮಾಡಿದೆ ಅಂತ ಹೇಳಿದ್ರೆ ಏನಂತ ಹೇಳ್ಬೇಕು ಅವರಿಗೆ? ಸತ್ತ ಅಂತ ಹೇಳ್ಬೇಕಾದ್ರೆ ಮಾತು ಹೇಳಿದ್ರು ಕೂಡ 100% ಸುಳ್ಳು ತಪ್ಪು ಅವರಿಗೆ. ಭೋಗ ರೂಪ ಮೋಕ್ಷಾಖ್ಯಂ, ಆಮೇಲೆ ಮಾರ್ಗ ಆಯಿತು, ನೆಕ್ಸ್ಟ್ ಸ್ಟೆಪ್ ಏನು? ಭೋಗ. ನೆಕ್ಸ್ಟ್ ಸ್ಟೆಪ್ ಭೋಗ. ಭೋಗ ಅಂದರೆ ಮೋಕ್ಷ ಎಂಜಾಯ್ಮೆಂಟ್ ಇದೆ. ಎಂಜಾಯ್ಮೆಂಟ್ ಇರೋದ್ರ ಹೋಗಿ ಉಪಯೋಗ ಏನೀಗ? ಈ ಪಂಕ್ತಿ ಬೇರೆ ಪಂಕ್ತಿ ಕುಡಿಸಿದ್ರು ಮೊದಲಿಗಿಂತ ಹೋಪ್ಲೆಸ್, ಅದೇ ಹಾಕಿ ಬಿಡಿಸಿದೆ ಅದೇ ಚೆನ್ನಾಗಿತ್ತಲ್ಲ ಅಂತ. ಆ ಥರ ಆಗಬಾರ್ದು. ಬೇರೆ ಒಳ್ಳೆ ಸೆಲೆಕ್ಟ್ ಮಾಡಿ ಕುಡಿಸಿದಾಗ ಏನಿರಬೇಕು ಬೆನಿಫಿಟ್ಟು? ಜಾಸ್ತಿ ಇರಬೇಕು. ಅದು ಭೋಗ ಕರ್ಮ. ಇದು ಮೋಸ್ಟ್ ಡೆಫಿನೇಷನ್ನಲ್ಲೇ ಈ ಫಲ ವೆರೈಟಿ ನೋಡಿದಾಗಲೇ ಗೊತ್ತಾಗುತ್ತೆ. ಬೇರೆ ಯಾವ ಮತದ್ದು ಕೂಡ ಏನಲ್ಲ, ಮೋಕ್ಷನೇ ಅಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಕರ್ಮಕ್ಷಯನೇ ಇಲ್ಲ ಅವರಿಗೆ. ಭಯಂಕರ ಕರ್ಮ ಇಟ್ಕೊಂಡಿರುತ್ತೆ. ಉತ್ಕ್ರಾಂತಿ ಈ ರೀತಿ ಉತ್ಕ್ರಾಂತಿ ಪ್ರೊಸೀಜರು ಗೊತ್ತಿಲ್ಲ. ಮಾರ್ಗ ಇದರಲ್ಲಿ ನಾಟ್ ಅಟ್ ಆಲ್ ಅಲೋನ್. ಭೋಗರೂಪ ಮೋಕ್ಷಾಖ್ಯಂ, ಭೋಗ ಅಂತ ಇಲ್ಲೇ ಇಲ್ಲ. ನಿರ್ಗುಣ ಬ್ರಹ್ಮನ ಬ್ರಹ್ಮನಿಗೆ ಭೋಗ ಇಲ್ಲಿ, ಇವನಿಗೇನು ಬರುತ್ತೆ ಪಾಪ? ಯಾರ್ಯಾರಿಗೂ ಇಲ್ಲ. ಭೋಗರೂಪ ಮೋಕ್ಷಾಖ್ಯಂ ಫಲಂ ನಿರೂಪ್ಯತೆ ಇತಿ ಶ್ರೀಮದ್ ಭಾಷ್ಯಾದೇವ. ಭಾಷ್ಯದಲ್ಲೇ ಸ್ಪಷ್ಟ ಇದನ್ನು ಹೇಳಿಬಿಟ್ಟಿದ್ದಾರೆ, ಸುಲಭವಾಗಿ ಸಂಗ್ರಹ ಆಗೋಗ್ಬಿಟ್ಟಿದೆ. ಅತ್ರ ಇವ ಅಗ್ರೇ ಪ್ರತಿಪಾದನಾ ಜೊತೆಗೆ ಇಲ್ಲೂ ಕೂಡ ಮೊದಲೇ ಹೇಳಿ ಆಗಿದೆ. ವಾ ಅಧ್ಯಾಯ ಅರ್ಥ ಸುಜ್ಞಾನ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಪ್ರತಿಪಾದನ ದಿಶಾ, ಪ್ರತಿಪಾದನೆ ಮಾಡಿದಂಥ ರೀತಿಯಲ್ಲಿ ಅಧ್ಯಾಯ ಅರ್ಥ ಸುಜ್ಞಾನ. ಸುಜ್ಞಾನ ಅಂದ್ರೇನು? ಸುಖವಾಗಿ ತಿಳಿಯುತ್ತೆ ಅಂತ, ಸುಖವಾಗಿ ತಿಳಿಯುತ್ತೆ, ಸ್ಪಷ್ಟವಾಗಿ ತಿಳಿಯುತ್ತೆ. ತಥೈವ ಪಾದಾರ್ಥ ಅಪಿ, ಅಧ್ಯಾಯ ಅರ್ಥ ಹೇಗೆ ತಿಳಿಯುತ್ತೋ ಹಾಗೆ ಪಾದಗಳ ಅರ್ಥನೂ ತಿಳಿಯುತ್ತೆ. ಕರ್ಮ ಪಾದಗಳ ಹಾಗೆ ಕರ್ಮಕ್ಷಯ ಪಾದ, ಉತ್ಕ್ರಾಂತಿ ಪಾದ, ಮಾರ್ಗಪಾದ, ಭೋಗಪಾದ, ನಾಲ್ಕು ಪಾದಗಳು ಬಂದಿರೋದು ಹಾಗೇನೆ. ತತ್ರ ಅಂತ್ಯನಯೇ ಕರ್ಮಕ್ಷಯಾಖ್ಯಂ ಫಲಂ ವಕ್ಷನ್ ಸಪ್ತಭಿರ್ನಯೈ ಅತ್ಯಾವಶ್ಯಕ ಅಂತರಂಗ ಸಾಧನಂ ಜ್ಞಾನಸ್ಯ ಉಚ್ಯತೆ. ತತ್ರ ಅಂತ್ಯನಯೇ ಕರ್ಮಕ್ಷಯಾಖ್ಯಂ ಫಲಂ ವಕ್ಷನ್. ಈ ಕರ್ಮಕ್ಷಯ ಪಾದ ಅಂತ ಇದಕ್ಕೆ ಹೆಸರು. ಅದ್ರ ಮೇನ್ ವಿಷಯ ಬರೋದು ಕೊನೆಯ ಅಧಿಕರಣದಲ್ಲಿ, ಮೊದಲನೇ ಪಾದ ಕೊನೆಯ ಅಧಿಕರಣದಲ್ಲಿ ಆ ವಿಷಯ ಬರುತ್ತೆ. ಮೊದಲಿಗೆ ಅತ್ಯಾ ಸಪ್ತಭಿರ್, ಮೊದಲು ಏಳು ಅಧಿಕರಣ ಇದೆ. ಆ ಏಳು ಅಧಿಕರಣಗಳಲ್ಲಿ ಅತ್ಯಾವಶ್ಯಕ ಅಂತರಂಗ ಸಾಧನಂ ಜ್ಞಾನಸ್ಯ ಉಚ್ಯತೆ. ಜ್ಞಾನಕ್ಕೆ ಅಂತರಂಗ ಸಾಧನ ಯಾವುದು? ಅಂತರಂಗ ಸಾಧನ ಅಂದ್ರೇನು? ಮೋಸ್ಟ್ ಅಂತರಂಗ ಭಕ್ತರು ಅಂತ ಕರೀತಾರಲ್ಲ ಹಾಗೆ, ಅಂತರಂಗದ ಪರಿವಾರ. ಅಲ್ಲಿ ಪೂರ್ತಿ ಕಾನ್ಫಿಡೆನ್ಷಿಯಲ್, ಪರಿವಾರದಲ್ಲೇ ಟಾಪ್, ಅದರ ಅಂತರಂಗ ಸಾಧನ ಅಂತ ಕರೀತಾರೆ. ಅಂಗ ಅಂತಹ ಅಂಗ, ಒಳಗಿನ ಸಾಧನೆ ಯಾವುದಪ್ಪ ಅಂದರೆ ಉಪಾಸನೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಯಾವುದು ಅಂದರೆ ವಿಷ್ಣುರ್ ಬ್ರಹ್ಮ ತಥಾ ದಾತಾತ್ಯೇವಂ ನಿತ್ಯಮುಪಾಸನಂ ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾತಿ ಅಪರೋಕ್ಷತಾಂ. ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು? ವಿಷ್ಣು ಬ್ರಹ್ಮ ಗುಣಪೂರ್ಣ ತಥಾ ದಾತ ಆದಾತ, ದಾತ ಆದಾತ ಇತ್ತೇವಂ. ಅದಕ್ಕೆ ಅರ್ಥ ಏನಂದರೆ ಆತ್ಮ ಅಂತ ಅರ್ಥ. ಆತ್ಮೇತ್ತೇವ ಗ್ರಹಯಂತಿ ಗ್ರಹಯಂತಿ ಚ. ಆತ್ಮ ಅನ್ನೋದನ್ನೇ ದೇವರನ್ನು ಆತ್ಮ 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 ಅಂತ ಉಪಾಸನೆ ಮಾಡಬೇಕು. ಆತ್ಮ ಶಬ್ದಕ್ಕೆ ಅರ್ಥ ಏನು? ದಾತ ಆದಾತ ಅಂತ ಅರ್ಥ, ಸ್ವಾಮಿ ಅಂತ ಮುಖ್ಯ ಅರ್ಥ. ಇತ್ತೇವಂ ನಿತ್ಯ ಉಪಾಸನ, ಯಾವುದೇ ಒಂದು ಪ್ರಸಂಗ ಬಂದರೂ ಕೂಡ ಸಚ್ಚಿದಾನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು ಯಾವಾಗಲೂ. ಆದರೆ ತುಂಬ ಆಪತ್ಕಾಲ, ಜ್ವರ ಇತ್ಯಾದಿಗಳು, ರೋಗ ಏನೋ ಆಪತ್ತುಗಳು ಬಂದಾಗ ನಾಲ್ಕಾಗದೆ ಹೋದರೆ ಒಂದಾದರೂ ಮಾಡಬೇಕು. ಯಾವುದದು? ಆತ್ಮ ಅಂತ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ನಿತ್ಯ ಉಪಾಸನಂ ಕಾರ್ಯಂ. ಅದು ಆತ್ಮ ಅಂತ ಹೇಳಿದೆ ಯಾತಕ್ಕೆ ತಾತ ಅಂತ ಹೇಳಿದರು ಅಂದರೆ ಆತ್ಮಶಬ್ದ ಅರ್ಥ ಇಟ್ಕೊಂಡು ಹೇಳಬೇಕು ಅಂತ ಅರ್ಥ. ಆತ್ಮ ಆತ್ಮ ಅಂತ ಪದ ಮುಖ್ಯ ಅಲ್ಲ, ಏನು ಮುಖ್ಯ ಅದರ ಕಾನ್ಸೆಪ್ಟ್ ಇದೆಯಲ್ಲ. ಪರಮಾತ್ಮ ಸ್ವಾಮಿ ನಾವು ದಾಸರು ಅಂತ ಹೇಳಿ ತಿಳ್ಕೊಳ್ಳೋದೇ ಮುಖ್ಯ ಉಪಾಸನೆ, ನಿತ್ಯ ಉಪಾಸನ. ಹಾಂ, ಎಲ್ಲಿ ಬರ್ ಎಲ್ಲಿ ಬರ್ ಅದೊಂದು ಬರಬೇಕು ಅಂತ ಹೇಳ್ತಾರೆ. ಅದೊಂದು ಬಂದ್ರೇ ಏನದು ಉಪಾಸನೆ. ಅದೇ ಈಜಲು ಬಂದಿಲ್ಲ ಅಂದರೆ ಸಾಧನೆ ಆಗಿಲ್ಲ ಅಂತ ಅರ್ಥ. ಬರುತ್ತೆ ಆ ಸ್ಟೇಜಲ್ಲಿ ಬರುತ್ತೆ, ಆ ಸ್ಟೇಜಲ್ಲಿ ಬಂದೇ ಬರುತ್ತೆ. ಡ್ರೈವಿಂಗ್ ಕರಿಬೇಕಾದ್ರೆ ನೋಡಿ ಬೇಳ್ತೋಗ್ತಾನೆ, ಬ್ಯಾ ಡ್ರೈವಿಂಗ್ ಬೇಡ ಬ್ಯಾಲೆನ್ಸ್ ಬಿಡುತ್ತೆ ಅವ್ರಿಗೆ. ಯಾಕೆ? ಆ ಕ್ಲಚ್ ನೋಡಬೇಕು, ಬ್ರೇಕ್ ನೋಡಬೇಕು, ಇದನ್ನು ನೋಡಬೇಕು, ದಾರಿ ನೋಡಬೇಕು, ಯಾವ್ರ ಬಂದರೆ ಪಜೀತೋ ಪಜೀತೆ ಸಾವಸಾರ ಬ್ಯಾಲೆನ್ಸ್ ಬಿಡುತ್ತೆ. ಆಮೇಲೆ ಬರ್ತಾ 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 ಹೇಗಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋದಂತೆ ರಿಫ್ಲೆಕ್ಸ್ ಆ್ಯಕ್ಷನ್, ಎಲ್ಲೋ ನೋಡ್ತಾರೆ ಮಾತಾಡ್ತಾರೆ ಬ್ರೇಕ್ ಆಗಿಬಿಟ್ಟಿರ್ತಾರೆ. ಆ ಥರ ಅದು ನಮ್ಗೆ ಯಾಕೆ ಗೊತ್ತಿಲ್ಲ ಅಂದರೆ ಆ ಫೀಲ್ಡ್ಗೆ ಹೋಗೇ ಇಲ್ಲ, ಅದರಿಂದ ನಮ್ಗೆ ಅನುಭವ ಇಲ್ಲ. ಅಲ್ಲಿ ಆ ಫೀಲ್ಡ್ಗೆ ಹೋಗಬೇಕು, ಕಲಿಬೇಕಾದ್ರೆ ಫೀಲ್ಡ್ಗೆ ಹೋಗಿ ಕಲಿತಾರಲ್ಲ ಬ್ರಹ್ಮಸೂತ್ರ ಫೀಲ್ಡಿಗೆ ಬಂದರೆ ಅವಾಗ ಅರ್ಥ ಆಗಿದೆ, ಅದರ ಅರ್ಥ ಆಗೋದಿಲ್ಲ. ನಾವು ಫೀಲ್ಡೇ ಬೇರೆ ಇವತ್ತಿರೋದು ನಾವು. ಕಾರ್ಯಂ ಆಪದ್ಯಪಿ ಅಂತ ಆಪತ್ಕಾರದಲ್ಲೂ ಬಿಡಬಾರದು. ಬ್ರಹ್ಮತೇನ ಈ ರೀತಿ ಮಾಡಿದರೆ ಯಾತಿ ಅಪರೋಕ್ಷತಾಂ, ಅಪರೋಕ್ಷ ಜ್ಞಾನಕ್ಕೆ ಹತ್ತರಾಗ್ತೇವೆ. ಗೊತ್ತಾಯ್ತಾ? ಅದೇ ಹೇಳಿ ಆದಿ ಮನೋವ್ಯಥೆ ಯಾವುದೇ ಕಾರಣ ಬಂದಿರಲಿ ಯಾವ್ದು ಮಿಸ್ ಮಾಡ್ಕೋಬಾರದು. ದೇವರು ಸ್ವಾಮಿ ಎಂಥ ಸ್ವಾಮಿ ಆ ಥರ ಭಾವನೆ ಬರಬಾರ್ದು. ಬಿಡೆ ನಿನ್ನಪ್ಪ ಅಥವಾ ಅದು ಗಟ್ಟಿಯಾಗಿರ್ಬೇಕು. ಆ ಭಾವನೆ ಬಂದರೆ ಅದು ಸರಿಯಾಗ್ತದೆ. ತೇನ ಯಾತಿ ಅಪರೋಕ್ಷ, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದಂಥ ಸಚ್ಚಿದಾನಂದ ಆತ್ಮ ಎಲ್ಲವೂ ಕೂಡ ಅಪರೋಕ್ಷ ಜ್ಞಾನ ಸಾಧನನೇ. ಮೋಸ್ಟ್ ಇಂಪಾರ್ಟೆಂಟ್, ಎಂಥ ಪ್ರಸಂಗ ಬಂದರೂ ಕೂಡ ಆತ್ಮ ಅಂತಕ್ಕಂಥ ಉಪಾಸನೆಯನ್ನು ಬಿಡಲಿಕ್ಕೆ ಹೋಗಬಾರದು. ಬರೀ ಸ್ವಾಮಿ ಅಂತ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಆತ್ಮ ಅಂದರೆ ಅಂತರ್ಯಾಮಿಯಾಗಿ ಸ್ವಾಮಿ, ಹೊರಗಿದ್ದ ರಾಜ ಸ್ವಾಮಿನೇ, ಬಟ್ ಹೊರಗೆ ಒಳಗೆ ಸ್ವಾಮಿ ಅಲ್ಲ ಅವನು. ಎಲ್ಲಿ? ಹೊರಗಡೆ ಮಾತ್ರ. ದೇವರು ಹಾಗಲ್ಲ, ಒಳಗೂ ಹೊರಗೂ ಸ್ವಾಮಿ. ಆದ್ದರಿಂದ ಏನಂತ ಕರಿಬೇಕಾದನ್ನ ಆತ್ಮ, ಅಂತರಾತ್ಮ ಅಂತೀವಲ್ಲ ಹಾಗೆ. ತತ್ರಾಯಂ ವಿವೇಕ ಸಕೃತ ಅನುಷ್ಠಿತ ಅಗ್ನಿಷ್ಠೋಮಾದಿನ ಸ್ವರ್ಗಫಲದರ್ಶನಾತ್ ಶ್ರವಣಾದಿನಾಪಿ ಸಕೃತ ಅನುಷ್ಠಿತೇನೈವ ಜ್ಞಾನಂ ಅಸ್ತು ಇತ್ಯತಃ ಪ್ರಾಪ್ತಸ್ಯ ಆವೃತ್ತಿ ಅಸಕೃದುಪದೇಶಾತ್ ಇತಿ ನಯಸ್ಯಾರ್ಥೋ ನಿತ್ಯಮುಪಾಸನಂ ಕಾರ್ಯಮಿತಿ. ಶ್ರವಣಾದಿರೂಪ ಸಾಧನಂ ನಿತ್ಯಂ ಕಾರ್ಯಂ ನತು ಸಕೃದೇ ವೈತ್ಯರ್ಥಃ ವ್ರೀಹ್ಯವಘಾತಾದಿವತ್ ದೃಷ್ಟಾರ್ಥತ್ವೇನ ಯಾವ ಜ್ಞಾನೋದಯಂ ಶ್ರವಣಾದೇರಾವರ್ತ್ಯತ್ವಾದಿತಿ ಭಾವಃ. ಮೊದಲನೇ ಅಧಿಕರಣದ ಇಂಪಾರ್ಟೆಂಟ್ ಆವೃತ್ತಿ ಅಸಕೃದುಪದೇಶ ತತ್ ಮೊದಲೇ ಸೂತ್ರ. ಯಾವ ಮೊದಲೇ ಸೂತ್ರ ಇದು? ನಾಲ್ಕನೇ ಅಧ್ಯಾಯದ ಮೊದಲ ಸೂತ್ರ. ಅದರಲ್ಲಿ ತತ್ರ ಅಯಂ ವಿವೇಕ ಸಕೃತ ಅನುಷ್ಠಿತ ಅಗ್ನಿಷ್ಠೋಮಾದಿನ ಸ್ವರ್ಗಫಲ ದರ್ಶನ. ಈಗ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಹೇಳಿ ಆಯ್ತು. ಈಗ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ದೇವರನ್ನು ಅಪರೋಕ್ಷವಾಗಿ ಕರೆಸಿಕೊಳ್ಬೇಕಾದ್ರೆ ಏನಿರಬೇಕು? ಶ್ರವಣ ಮನನ ಧ್ಯಾನ ಅಂತ ಹೇಳಿಬಿಟ್ಟು. ಈಗ ಪ್ರಶ್ನೆ, ಇಂಥವು ಇದು ಈ ರೀತಿಯಾದ ಇದ್ರ ಉಪಾಸನೆ ಅಂದರೆ ಅದೇನೆ, ಶ್ರವಣ ಮನಾದಿ ಮಾಡದೆ ಉಪಾಸನೆ. ಆ ಮೂರನ್ನು ಎಷ್ಟು ದಿವಸ ಮಾಡಬೇಕು ಅಂತ ಪ್ರಶ್ನೆ. ಎಷ್ಟು ದಿವಸ ಮಾಡಬೇಕು? ನಮಗೆ ಪ್ರಶ್ನೆ ಯಾತಕ್ಕೆ ಬಂತು ಅಂದರೆ, ಕೆಲವು ಸಾಧನೆಗಳನ್ನು ಒಂದ್ಸತ್ತು ಮಾಡಿದರೆ ಸಾಕು, ಕೆಲವನ್ನು ರಿಪೀಟ್ ಮಾಡಬೇಕು. ಕೆಲವು ಸಾಧನೆ ಒಂದ್ಸತ್ತು ಮಾಡಬೇಕು, ಕೆಲವನ್ನು ರಿಪೀಟ್ ಮಾಡಬೇಕು. ಈ ಶ್ರವಣಾದಿ ರೂಪ ಸಾಧನೆಯನ್ನು ಒಂದ್ಸತ್ತು ಮಾಡಿದರೆ ಸಾಕೋ ರಿಪೀಟ್ ಮಾಡಬೇಕು? ಒಂದ್ಸತ್ತು ಮಾಡೋದು ಯಾವುದು, ರಿಪೀಟ್ ಮಾಡೋದು ಯಾವುದು ಕೇಳ್ತಾರೆ. ಈಗ ಸಕೃತ, ಸಕೃತ್ ಅಂದರೆ ಒಮ್ಮೆ, ಸಕೃತ್ ಒನ್ಸ್ ಅಂದರೆ ಸಕೃತ್. ಸಕೃತ್ ಅನುಷ್ಠಿತ ಅಗ್ನಿಷ್ಠೋಮಾದಿನ, ಅಗ್ನಿಷ್ಠೋಮ ಅಂದರೆ ಜ್ಯೋತಿಷ್ಠೋಮ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತಿದೆ. ಜ್ಯೋತಿಷ್ಠೋಮೇನ ಸಿಂಗ್ಯುಲರ್ ಬೇರೆ, ಒಂದ್ಸಲ ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗ ಆಗುತ್ತೆ ಅಂತಿದೆ. ಮತ್ತೆ ಮತ್ತೆ ಮಾಡಬೇಕಾಗಿಲ್ಲ, ಎಷ್ಟೊತ್ತು ಮಾಡಿದರೆ ಸಾಕು? ಒಂದ್ಸತ್ತು ಮಾಡಿದರೆ ಸಾಕು. ಹಾಗೆ ಸ್ವರ್ಗಫಲ ದರ್ಶನಾತ್ ಸಕೃತ್ ಅನುಷ್ಠಿತ ಅಗ್ನಿಷ್ಠೋಮಾದಿನ ಸ್ವರ್ಗಫಲ ದರ್ಶನಾತ್. ನಮಗೆ ಪ್ರಶ್ನೆ ಬಂತು, ಹಾಗಿದ್ರೆ ಶ್ರವಣಾದಿಗಳು ಕೂಡ ಒಮ್ಮೆ ಭಾಗವತ, ಒಮ್ಮೆ ಬ್ರಹ್ಮಸೂತ್ರ, ಒಮ್ಮೆ ಎಲ್ಲ ಒಮ್ಮೆ ಮಾಡಿಬಿಟ್ರೆ ಹೇಗಿರುತ್ತೆ? ಕೆಲವರು ಎಲ್ಲದನ್ನು ಸೇರಿ ಒಮ್ಮೆ, ಅಥವಾ ಒಂದೊಂದನ್ನೇ ಒಮ್ಮೆ ಒಂದೇ ಮಾಡಿದೆ ಒಮ್ಮೆ ಮಾಡ್ದ, ಅದು ಯಾಕೆ ತಿಳ್ಕೊಬಾರ್ದು? ಅದಕ್ಕೆ ಹೇಳ್ತಾರೆ ಸ್ವರ್ಗ ಜ್ಯೋತಿಷ್, ಅದು ಯಾಗದ ಹೆಸರು. ಅದೊಂದು ಜ್ಯೋತಿಷ್ಠೋಮ ಅಂತಿದೆ. ಈ ಕಲಿಯುಗದಲ್ಲಿ ಯಾವುದೂ ಮಾಡಾಗಿಲ್ಲ, ಕಲಿ ಅಂತ ಯಾಗನೇ ನಿಷೇಧ ಮಾಡಿಬಿಟ್ಟಿದ್ದಾರೆ. ಪಂಚಮಹಾಯಜ್ಞನೇ ಸಾಕು ಬ್ರಾಹ್ಮಣರಿಗಂತೂ, ಎಲ್ಲ ಕಾಲಕ್ಕೂ ಪಂಚಮಹಾಯಜ್ಞನೇ ಶ್ರೇಷ್ಠ. ಅದರಿಂದನೇ ಆಗೋದು ಅಶ್ವಮೇಧ, ಜ್ಯೋತಿಷ್ಠೋಮ, ರಾಜಸೂಯ ಇತ್ಯಾದಿ ಸ್ಪೆಷಲ್ ಯಜ್ಞಗಳು. ಅದಕ್ಕೆ ಸ್ವರ್ಗಕ್ಕೋಸ್ಕರ ಸ್ಪೆಷಲ್ ಇರೋದು ಯಾವುದು? ಜ್ಯೋತಿಷ್ಠೋಮ ಸ್ವರ್ಗಕ್ಕೆ. ಇವತ್ತು ಕೆಲವು ಕೆಲಸಕ್ಕಿಂತ ಕೋರ್ಸ್ ಮಾಡಿರ್ಬೇಕಂತಾರಲ್ಲ ಹಾಗೆ, ಡಾಕ್ಟರ್ ಆಗಬೇಕಾದ್ರೆ ಎಂ ಬಿ ಬಿ ಎಸ್ ಅಂತ ಹೇಗೆ ಇಡುತ್ತೇವೆ ಹಾಗೆ, ಇದು ಜ್ಯೋತಿಷ್ಠೋಮ ಮಾಡಿದರೆ ಏನಾಗ್ತಾನೆ ಅವನು? ಸ್ವರ್ಗಪ್ರಾಪ್ತಿಯಾಗತ್ತೆ. ಈ ಶ್ರವಣಾದಿನಾಪಿ ಸಕೃತ ಅನುಷ್ಠಿತೇನೈವ ಜ್ಞಾನಂ ಅಸ್ತು. ಆದರೆ ಶ್ರವಣಾದಿಗಳು ಕೂಡ ಒಮ್ಮೆ ಮಾಡಿದರೆ ಸಾಕು, ಅಪರೋಕ್ಷ ಜ್ಞಾನ ಬರಲಿ ಅಂತ ಯಾಕೆ ಅನ್ಕೋಬಾರ್ದು? ಪ್ರಶ್ನೆ ಇಷ್ಟೇ. ಕೆಲವು ಒಂದು ಸರ್ತಿ ಮಾಡಿದರೆ ಆಗತಕ್ಕಂಥ ಸಾಧನೆ ಇದೆ, ಅನೇಕ ಸರ್ತಿ ಮಾಡಬೇಕಾದ ಸಾಧನೆ ಇದೆ. ಈ ಶ್ರವಣಾದಿ ರೂಪ ಸಾಧನೆ ಯಾವ ಗುಂಪಿ ಸೇರುತ್ತೆ? ಒಂದು ಸರ್ತಿ ಮಾಡಿದರೆ ಸಾಕು, ತುಂಬ ಸರ್ತಿ ಮಾಡ್ತಿರ್ಬೇಕು ಅಂತ ಪ್ರಶ್ನೆ ಬಂದರೆ, ಅತಃ ಪ್ರಾಪ್ತಸ್ಯ ಈ ಸಂಶಯ ಬಂದಿದ್ದಕ್ಕೆ ಉತ್ತರ ಆವೃತ್ತಿ ಅಸಕೃದ ಉಪ. ಉತ್ತರ ಏನು ಅಂದರೆ, ಆವೃತ್ತಿ ಮಾಡಬೇಕು ಅಂತ ಹೇಳಿ. ಒಂದು ಸರ್ತಿ ಮಾಡಿದರೆ ಶ್ರವಣಾದಿಗಳು ಏನಾಗೋದಿಲ್ಲ. ಇವತ್ತು ಸಿಂಪಲ್ ಅದು, ಕತೆ ಕಾದಂಬರಿ ಎಷ್ಟು ಸತ್ತು ಓದ್ತಾನೆ? ಸೆಕೆಂಡ್ಸ್ ಏ ವಯ ಬಿತ್ತಿ ಸಾಕು ಅಂತ ಹೇಳ್ತಾರೆ. ಅದಿರ್ತಾರೆ, ನೋಡಿದ್ದೇ ನೋಡೋರು ಇರ್ತಾರೆ. ಸಿನಿಮಾಗಳಂತೂ ಎಷ್ಟು ಸತ್ತು ಅಷ್ಟು ಹೆಮ್ಮೆ ಅವರಿಗೆ, ದಾಟು ಪರವಾಗಿ ದಾಟ್ರು ಅಂತ ಅರ್ಥ. ಏನು ಉಪಯೋಗ ಇಲ್ಲ. ಆವೃತ್ತಿ ಅಸಕೃದ ಉಪದೇಶ, ಅದು ಉತ್ತರ ಕೊಟ್ಟರು. ಆವೃತ್ತಿ ಮಾಡ್ತಾನೇ ಇರಬೇಕು, ಇಲ್ಲ ಹೋದ್ರೆ ಆಗೋದಿಲ್ಲ. ಇತಿ ನಯಸ್ಯ ಅರ್ಥ. ಟೆಕ್ಸ್ಟ್ ಬುಕ್ ಎಷ್ಟೊತ್ತು ಓದಿದ್ರು ಸಾಲ್ದು, ಟೈಮ್ ಸಿಕ್ಕರೆ ಮತ್ತೆ ಓದ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಎಲ್ಲಿವರೆಗೂ ಓದ್ಬೇಕಾದ್ರೆ? ಹಾಂ, ಅಲ್ಲಿವರೆಗೂ ಓದಬೇಕೇ ಹೊರತು ಎಷ್ಟೊತ್ತು ಓದಿದ್ದು ಬರೀ ಪೇಪರಲ್ಲಿ ಕೇಳಿ ಎಷ್ಟೊತ್ತು ಓದಿದ್ದು ಕೇಳೋದೇ ಇಲ್ಲ ಅವರು. ನೀನು ಬಂದಿದೆಲ್ಲ ಕೇಳ್ತಾರೆ ಹೊರತು ಎಷ್ಟು ಸತ್ತು ಓದಿದ್ದಿ, ಅದೇ ಕ್ರೈಟೀರಿಯಾ ಮಾಡ್ಕೊಂಡ್ಬಿಟ್ರೆ ನಾವು ಲಿಸ್ಟ್ ಕೊಡ್ಬೋದಾಗಿತ್ತು. ಆ ಲಿಸ್ಟ್ ಕೇಳೋದೇ ಇಲ್ಲ ಅವನು. ನೀನು ಬಂದಿದೆಯೋ ಇಲ್ಲೋ ಅಷ್ಟೇ, ಬರೋಷ್ಟೊತ್ತು ಓದ್ಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಈಗ, ನಿಮಗೆ ಎಷ್ಟೊತ್ತು ಬಾಯ್ಪಾಠ ಮಾಡಬೇಕು ಅಂದರೆ, ಒಂದು ಪುಸ್ತಕ ಬಾಯ್ಪಾಠ ಎಷ್ಟೊತ್ತು ಓದಬೇಕು ಅಂದರೆ ನಿಮ್ಮ ಕೆಪಾಸಿಟಿ ಅಷ್ಟೇ. ಏಕಪಾಠಿಗಳು ಅಂತ ಇರ್ತಾರೆ, ಒಂದು ಸರ್ತಿಗೆ ಏನಾಗುತ್ತೆ ಅವರಿಗೆ ಬಂದುಬಿಡುತ್ತೆ. ಆಮೇಲೆ ಕೆಲವರು ದ್ವಿಪಾಠಿಗಳು ಎರಡು ಸರ್ತಿ, ಕೆಲವರು ತ್ರಿಪಾಠಿಗಳು ಬರ್ತದೆ, ತ್ರಿತುರ್ಪಾಠಿಗಳು ಕೆಲವರು, ಶತಪಾಠಿಗಳು ಯಾರು, ಅನಂತ ಪಾಠಿಗಳು ಕೆಲವರು, ಅಪಾಠಿಗಳು ಬರೋದೇ ಇಲ್ಲ ಅವರಿಗೆ ಎಷ್ಟು ಸರ್ತಿ ಹೇಳಿದ್ರು ಕೂಡ. ಆದ್ದರಿಂದ ಒಂದು ಎಷ್ಟು ಸರ್ತಿ ಅಂತ ಕೇಳಿದ್ರೆ ಮಳೆ ಬಾರ ಎಷ್ಟು ಸರ್ತಿ ಆಗುತ್ತೆ ಅಷ್ಟು ಕೇಳ್ರಿ. ಹೆಚ್ಚೆಚ್ಚು ಕೇಳಿದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಪುನಃ ಪುನಃ ಕೇಳಿದಾಗ ಏನಾಗತ್ತಾಗ ಕ್ಲಾರಿಟಿ ವೈಸ್ ಕ್ಲಾರಿಟಿ ಎಂಡ್ಸ್ ಇನ್ ಅಪ್ರೋಷ ಜ್ಞಾನ. ಆ ಕ್ಲಾರಿಟಿ ಕೊನೆಗೆ ಎಲ್ಲಿ ಬರುತ್ತೆ, ಅಪ್ರೋಷ ರಿಸಲ್ಟ್ ಆಗುತ್ತೆ. ಶ್ರವಣಾದಿ ರೂಪ ರೂಪಂ ಉಪಾಸನಂ ನಿತ್ಯಂ ಕಾರ್ಯಂ ನತು ಸಕೃದೇವ ಇತ್ಯರ್ಥ. ಶ್ರವಣಾದಿ ರೂಪವಾದ ಆಚಾರ ಸಂಗ್ರಹ ಮಾಡಬೇಕಾದ್ರೆ ನಿತ್ಯಂ ಉಪಾಸನಂ ಕಾರ್ಯಂ ಅಂತ ಹೇಳಿದ್ರಿಂದ ಆವೃತ್ತಿ ಮಾಡಬೇಕು. ಆವೃತ್ತಿ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಪ್ರಶ್ನೆ ಬರಬಹುದು, ತಿಂಗಳಿಗೊಮ್ಮೆ ಬರಬಹುದು, ವರ್ಷಕ್ಕೊಮ್ಮೆ ಬರಬಹುದು ಅಂತ ಹೇಳ ನಿತ್ಯಂ ಅಂತ ಹೇಳಿಬಿಟ್ಟು. ನಿತ್ಯಂ ಎಷ್ಟು ನಿತ್ಯಂ ಅಂದರೆ ಆಚಾರ ಹೇಳ್ತಾರೆ, ಶ್ರವಣಾದಿ ವಿನಾನೈವ ಕ್ಷಣಂ, ಇಷ್ಟೇ ಒಂದು ಕ್ಷಣ ಕೂಡ ಬಿಡದಂತ ಆವರ್ತನೆ ಮಾಡಬೇಕು. ಅದೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ. ವಿದ್ಯಾರ್ಥಿ ಚೆನ್ನಾಗಿ ಪಾಸ್ ಮಾಡ್ಬೇಕಾದ್ರೆ ಬೇಡ ಅಂದ್ರೆ ಬಿಡೋದಿಲ್ಲ, ಅವ್ನು ಏನು ಮಾಡ್ತಿರ್ತಾನೆ, ಊಟಕ್ಕೆ ಊಟಕ್ಕೆ ಪುಸ್ತಕ ಹಿಡ್ಕೊ ಕೂತಿರ್ತಾನೆ ಬಿಡದೆ, ಇನ್ನೊಂದು ಆಹಾ ಅಂತ ಇರ್ತಾನೆ ನೋಡ್ತಿರ್ತಾನೆ. ಏ ಸಾಕು ಎಷ್ಟು ಸತ್ತು ಓದಿದೆ ಅಂತ ಯಾರು ಅನ್ನೋದಿಲ್ಲ, ಅವನು ಕೂಡ ತುಂಬ ಅಂತ ಹೇಳೋದಿಲ್ಲ, ನಂಗೇನು ಬೇಕು ಓದ್ತೀರಷ್ಟೇ. ಆ ಭಾವನೆ ಇದ್ದರೆ ಮಾತ್ರ ಅವನಿಗೆ ಒಳ್ಳೊಳ್ಳೆ ರಿಸಲ್ಟ್ ಹೇಗೆ ಬರುತ್ತೋ ಆ ಥರ ಕಾನ್ಸಂಟ್ರೇಷನ್ ಇರಬೇಕು. ಹೇಳ್ಕೊಟ್ಟ ಬರೋದಿಲ್ಲ, ಅವರವ್ರ ಇಷ್ಟ ಸಹಜವಾಗಿ ಬರಬೇಕು. ಕಾರ್ಯಂ ನತು ಸಕೃದೇವ ಇತ್ಯರ್ಥ. ವ್ರೀಹ್ಯವಘಾತಾಧಿವತ್ ದೃಷ್ಟಾಂತ ಕೊಡ್ತಾರೆ. ವ್ರೀಹ್ಯವಘಾತಾಧಿವತ್ ದೃಷ್ಟಾರ್ಥತ್ವೇನ ಯಾವತ್ ಜ್ಞಾನೋದಯಂ ದೃಷ್ಟಿ ಕೊಡ. ಒಂದೀಗ ಧಾನ್ಯ ಹೊಡಿಬೇಕೀಗ, ಎಷ್ಟು ಪೆಟ್ಟಾಕ್ಬೋದು, ಏನು ಬೇಕೀಗ ಎಷ್ಟು ಪೆಟ್ಟಾಕ್ಬೇಕು, ಅದಕ್ಕೆ ಒಡೆಯ ವರ್ಷ ಹೋಗಬೇಕು ಅಷ್ಟೇ. ವ್ರೀಹ್ಯವಘಾತವತ್ ದುಷ್ಟಾರ್ಥತ್ವೇನ ಎಷ್ಟೊತ್ತು ಕೂಡ ಮಾಡ್ತಾರೆ ಅಷ್ಟೊತ್ತು ಕೂಡ. ಯಾವತ್ತು ಜ್ಞಾನೋದಯ ಸೈಟ್ಗೆ ಎಷ್ಟೊತ್ತು ಅಪ್ಲೈ ಮಾಡ್ತಾನೆ, ಸೈಟ್ಗೆ ಸ್ಯಾಂಕ್ಷನ್ ಆಗಿ ಅವ್ರಿಗೂ ಬರ್ತಾನೆ ಇರ್ತಾರೆ ಅಪ್ಲೈ, ಎಷ್ಟು ಸರ್ತೆ ಅಷ್ಟು ಸರ್ತೆ ಅಂತ ಕೇಳ್ಕೊಂಡು ಇನ್ನಾದರೂ ಕೊಡಿ ಅಂತ ಕೇಳೋದಕ್ಕೆ ಮಾಡ್ತಾನಲ್ಲ ಹಾಗೆ. ಯಾವತ್ತು ಜ್ಞಾನೋದಯಂ ಯಾವತ್ತು ಅಪರೋಕ್ಷ ಜ್ಞಾನೋದಯಂ ಶ್ರವಣಾದೇರ್ ಆವರ್ತ್ಯತ್ವಾದಿತಿ ಭಾವ. ಈಗ ನಮಗೆ ಪ್ರಶ್ನೆ ಇಷ್ಟೇ, ನೀನು ಶ್ರವಣ ಮಾಡಬೇಕು ಇಲ್ಲ, ನೀನು ಅಪರೋಕ್ಷ ಆಗಿದೆಯಾ ಅಂತ ಕೇಳಬೇಕು. ಆಗಿಲ್ಲ ಅಂದರೆ ಏನರ್ಥ, ಮಾಡಬೇಕು ಅಂತ ಅರ್ಥ. ಅದ್ರ ಬಗ್ಗೆ ಯಾರನ್ನ ಕಣಿ ಕೇಳಬೇಕಾಗಿಲ್ಲ, ನಮಗೆ ಗೊತ್ತು, ಮಾಡಲೇಬೇಕು. ಶ್ರವಣಾದೇ ಶ್ರವಣಾದೇಹೇ ಆವರ್ತ್ಯತ್ವಾದಿತಿ ಭಾವ, ಆವರ್ತನ ಮಾಡಬೇಕು ಅಂತ ಅರ್ಥ. ಆದರೆ ನಾವು ಮಾಡಿದ ಪ್ರತಿಯೊಂದು ಶ್ರವಣದ ಎಫರ್ಟು ವೇಸ್ಟ್ ಆಗೋದಿಲ್ಲ. ಹೇಳಲಿಲ್ಲ ಒಂದು ಯಾವುದೋ ಮುರಿಬೇಕು, ಒಂದು ಸತ್ತು ಮುರಿದ ಮುರಿದೋಯ್ತು, ಮಣ್ಣಿನ ರೀತಿಯಾಗಿ ಮುರಿದೋಯ್ತು, ಆದರೆ ಸಿಲಿ ಹಾಗೆಲ್ಲ ಮುರಿಯೋದಿಲ್ಲ. ಏನು ಮಾಡಬೇಕು ಅದಕ್ಕೀಗ, ರಿಪೀಟೆಡ್ಡಾಗಿ ಹಾಕ್ಬೇಕು. ನೂರನೇ ಪೆಟ್ಟಿಗೆ ಹೊಡೀತು, ಮೊದಲೇ 99 ಪೆಟ್ಟು ವೇಸ್ಟಾ ಅಲ್ಲ, ಯಾಕೆ 100ನೇ ಪೆಟ್ಟಿ ಅದಕ್ಕೆ ಎಫೆಕ್ಟಿವ್ ಆಯಿತು ಅಂದರೆ 99 ಬ್ಯಾಕಿಂಗ್ ಇದೆ. ಆದ್ದರಿಂದ ಅಯ್ಯೋ ಮೊದಲೇ 100ನೇ ಹೊಡೆದಾಗಿತ್ತ ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ತಿಳಿತಾ, ಮೊದಲಿಂದೆಲ್ಲ ಹೊಡೆದಿದ್ದಕ್ಕೆ ಅಲ್ಲಿ ಬಂತು. ಆದ್ದರಿಂದ ಗೋಡೆ ಮಳೆ ಹೊಡಿತಾರೆ, ಒಂದು ಸರ್ತಿ ಹೋಗಿಬಿಡುತ್ತೆ ಮಳೆ, ಅದು ಏನು ಮಾಡ್ತಾನೆ ಹೊಡಿತಾನೆ, ಮಧ್ಯೆ ಟೆಸ್ಟ್ ಮಾಡ್ತಾನೆ ಗಟ್ಟಿ ಆಯಿತು ನೋಡ್ತಿರ್ತಾನೆ, ಇನ್ನೂ ಅಲ್ಲಿ ಸ್ವಲ್ಪ ಆದರೆ ಸ್ವಲ್ಪ ಆದಾಗ ಏನು ಮಾಡ್ತಾನೆ ತೀವ್ರ ನೋಡ್ತಾನೆ, ಯಾಕೆ ತಾನು ಎಂಥ ಫೋಟೋ ಹಾಕ್ತೇನೆ ನೋಡ್ತಾನೆ ಅದನ್ನು. ತಾನು ಹಾಕೋ ಫೋಟೋ ಲೈಟ್ ಇದ್ದರೆ ಅಷ್ಟು ಸೀರಿಯಸ್ ಆಗಿ ನೋಡೋದಿಲ್ಲ, ಹೆವಿ ಇದ್ದರೆ ಏನು ಮಾಡ್ತಾನೆ ಒಳ್ಳೆ ಸಾಲದು ಇನ್ನೊಂದು ಹೊಡಿತಾನೆ ಪಕ್ಕದಲ್ಲಿ, ಅದಕ್ಕೆ ಭಾರ ಜಾಸ್ತಿ ಇದೆ ಅಂತೇಳಿ. ಆ ಥರ ನಮಗೆಲ್ಲ ಗೊತ್ತಾಗಿ ಯಾರು ಹೇಳ್ತಾರೆ ಅದನ್ನು, ಗೊತ್ತಾಗುತ್ತೆ ಇಲ್ಲ ಗೊತ್ತಾಗುತ್ತೆ, ಅದೇ ಥರನೇ ಗೊತ್ತಾಗುತ್ತೆ. ಊಟ ಮಾಡಿದ್ದು ಎಷ್ಟು ಅಂತ ನಮಗೆ ಎಷ್ಟು ಮಾಡಬೇಕು ಅಂತ ಯಾರು ಹೇಳಬೇಕಾಗಿಲ್ಲ. ನೀವು ಇದಕ್ಕೆ ಡಾಕ್ಟ್ರಿಗೆ ಹೇಳಿಬಿಡ್ತಾರೆ ಇಷ್ಟು ಗ್ರಾಮ ಅಷ್ಟು ಗ್ರಾಮ ಅಂತೇಳಿ, ಆ ರೀತಿ ಊಟ ಮಾಡಿದರೆ ತೂಕ ಮಾಡೋದೇ ಜಾಸ್ತಿ ಆಗುತ್ತೆ ಊಟ ಮಾಡೋದಕ್ಕೆ. ಸುಮ್ಮನೆ ಆ್ಯಕ್ಚುಯಲಿ ಏನೋ ನಿಮಗೆ ಗೊತ್ತಾಗುತ್ತೆ, ಆ್ಯಕ್ಚುಲಿ ನೀರು ಎಷ್ಟು ಕುಡಿಬೇಕು ನಿಮಗೆ ಗೊತ್ತು, ಊಟ ಎಷ್ಟು ಮಾಡಬೇಕು ನಿಮಗೆ ಗೊತ್ತು, ಶ್ರವಣ ಎಷ್ಟು ಮಾಡಬೇಕು ಅವ್ರಿಗೆ ಗೊತ್ತು. ಆದ್ದರಿಂದ ಇನ್ನೊಬ್ರು ಏನೋ ಮಾಡ್ತಾರೆ ಅಂತ ನಾವು ಆ ರೀತಿ ಅವ್ರು ಕಡಿಮೆ ಮಾಡಿದರು ನಾವು ಮಾಡೋಕ್ಕೆ ಬರೋದಿಲ್ಲ, ಯಾಕೆ ನಮ್ಗೆ ಯಾರು ಬೇರೆ ಅವ್ರದ್ದು ಬೇರೆ, ಅವ್ರು ಹೆಚ್ಚು ಮಾಡಿದರು ಬೇಕಿಲ್ಲ ನಮ್ದು ಇದು ಬೇರೆ. ಇದಕ್ಕೆಲ್ಲ ಯಾರು ಸ್ಟ್ಯಾಂಡರ್ಡ್ ಮಾಡ್ಕೋಬಾರ್ದು, ಬೇರೆಯವ್ರು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಊಟ ನಮ್ಮಿದು, ಬಡಿಸಿದ ತಕ್ಷಣ ಮಾತು ನಿಲ್ಸಿಯಾಗಿ ಊಟ ಮಾಡ್ತಾನೆ ಆ ರೀತಿಯಲ್ಲಿ, ಆ ರೀತಿ ಮಾಡ್ಬೇಕು ಕಲಿಬೇಕೆ ಹೊರತು ಇನ್ನೊಬ್ಬರು ಮಾಡ್ತಾನೆ ನೋಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ, ಎಂಥ ಕೇಸು ಇರ್ತಾರೆ ಕೆಲವರು, ಅವನೆಷ್ಟು ತಿಂದ ನಾನೆಷ್ಟು ತಿನ್ನಬೇಕು, ಅವ್ರು ಹೋಪ್ಲೆಸ್ ಕೇಸ್ಗಳವೆಲ್ಲ. ಸಾಮಾನ್ಯವಾಗಿ ಇನ್ನೊಬ್ಬರು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ, ತನಗೆ ಹಾಕ್ಕೊಂಡ್ರೆ ಹಾಕ್ಸೋಳೋದಿಲ್ಲ, ಬೇಡ ಅಂದರೆ ಬಿಡೋದು, ಯಾಕೆ ನನ್ನ ವ್ಯಕ್ತೇ ಇದು, ಅವನಿಗೆ ಬೇಕೋ ಹಾಕ್ಸೋಳ್ಳಿ. ಕೆಲವರು ಇರ್ತಾರೆ ಪಾಪ, ಅವ್ನಿಗೆ ಇನ್ನೊಬ್ರು ಕೇಳ್ತಾನೆ ಅವ್ರು ಹೋಗ್ಬಿಡ್ತಾರೆ, ಇವನಿಗೆ ಬೇಕಿಲ್ಲ ಅವ್ರು ಕರೆದು ಅವ್ರಿಗೆ ಹಾಕಿ ಅಂತ ಹೇಳ್ತಾನೆ. ಆ ಥರ ಒಂದಿದೆ, ಅದು ಕೆಲವ್ರು ಹಾಗಲ್ಲ, ಮಿಸ್ ಆಯ್ತಲ್ಲ ಖುಷಿ ಆ ಥರ ಖುಷಿ ಪಡೋರು ಇರ್ತಾರೆ, ಅದು ದೈತ್ಯ ಪ್ರವೃತ್ತಿ ಇದ್ದಾಗ ಒಳ್ಳೇದಲ್ಲ. ಒಂದು ನಮ್ಮ ವಿಷಯ ನಮ್ಗೆ ಬಂದಾಗ ನಮಗೆ ಎಂದು ಕೂಡ ಹೊಟ್ಟೆ ತುಂಬಷ್ಟು ಊಟ ಹೇಗೋ ತಲೆ ತುಂಬಷ್ಟು ಜ್ಞಾನ ಇರಬೇಕು. ಇನ್ನು ತಲೆ ತುಂಬಿತು ಅಂತ ಅನಿಸ್ಬೇಕು, ಆದರೆ ಜ್ಞಾನದ ವೈಶಿಷ್ಟ್ಯ ಅಂದರೆ ಅನಿಸೋದೇ ಇಲ್ಲ. ಅದು ಎಂದು ಕೂಡ ಏನಾಗುತ್ತದೆ, ಎಷ್ಟು ತಿಳ್ಕೊಂಡ್ರು ಕೂಡ ಏನಾಗುತ್ತದೆ, ಇನ್ನೂ ತಿಳ್ಕೊಬೇಕು ಅನಿಸೋದು. ಅನ್ನ ಹೊಟ್ಟೆಯಲ್ಲಿ ಹೋಗ್ತಾ ಹೋಗ್ತಾ ಹಸಿವು ಕಡಿಮೆ ಆಗುತ್ತೆ, ಜ್ಞಾನ ತಲೆಯಲ್ಲಿ ಹೋಗ್ತಾ ಹೋಗ್ತಾ ಹಸಿವು ಜಾಸ್ತಿ ಆಗುತ್ತೆ. ಸೊ ಜ್ಞಾನ ಜಾಸ್ತಿ ಆಗ್ತಾ ಬರುತ್ತೆ, ಇನ್ನೂ ಬೇಕು ಇನ್ನೂ ಬೇಕು ಅನಿಸುತ್ತೆ. ಇನ್ನೂ ಬೇಕು ಅನಿಸಿದರೆ ಅವ್ರಿಗೆ ಜ್ಞಾನ ಜೀರ್ಣ ಆಗಿದೆ ಅಂತ ಅರ್ಥ. ಸಾಕು ಹೊಡಿಸಿದ್ರೆ ಜೀರ್ಣ ಆಗಿಲ್ಲ ಅಂತ, ಅನ್ನ ಬೇಕು ಹೊಡಿಸಿದ್ರೆ ಉಲ್ಟಾ ಪಲ್ಟ ಇನ್ನೂ ಹಾಗೆ ಹೊಟ್ಟೆ ತುಂಬಿಲ್ಲ ಅಂತ ಅರ್ಥ. ಅದು ಅನ್ನಕ್ಕೂ ಜ್ಞಾನಕ್ಕೆ ಇರೋದು, ಅನ್ನ ಅಂಬೋದು ಅನಿತ್ಯ, ಜ್ಞಾನ ಅಂಬೋದು ನಿತ್ಯ. ಆದ್ದರಿಂದ ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ರು ಸಾಲ್ತ ಯಾವ. ಆದ್ದರಿಂದನೇ ಸಿಂಪಲ್ ಅದು, ಜ್ಞಾನ ನಿತ್ಯ. ದೇರ್ಫೋರ್ ವೈಕುಂಠ ಜ್ಞಾನದಿಂದ ಬರೋದರಿಂದ ವೈಕುಂಠ ಏನದು ನಿತ್ಯ. ಅರ್ಥ ಆಯ್ತಾ? ಬೇರೆ ಲೋಕಗಳೆಲ್ಲ ಏನವು ಅನಿತ್ಯ, ಯಾಕೆ ಕರ್ಮದಿಂದ ಬರುತ್ತವೆ. ಅದಕ್ಕೆ ಹೇಳ್ತಾರೆ ಕರ್ಮಚಿತಾ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯ. ಕರ್ಮಚಿತಾನ್ ಲೋಕಾನ್, ನಮ್ಮಲ್ಲಿ ಹೇಳಿಲ್ಲ ಬರೀ ಕೂಲಿ ಕೆಲಸ, ಬರೀ ಕೂಲಿ. ಏನಿದೆ ಅವನಿಗೆ? ಏ ಯಾವ ಬೆನಿಫಿಟ್? ರಜೆ ಇಲ್ಲ, ಇದೇ ಇಲ್ಲ, ಏನೇನೇನೂ ಇಲ್ಲ, ಇಂಕ್ರಿಮೆಂಟ್ ಇಲ್ಲ, ಯಾವ ಪೆನ್ಷನ್ ಇಲ್ಲ, ಏನೂ ಇಲ್ಲ. ಯಾಕೆ? ಬರೀ ಕರ್ಮ ಅಷ್ಟೇ ಅದು. ಆದರೆ ಅದೇ ಕೆಲಸನ ಜ್ಞಾನ ಇದು ಮಾಡ್ತಾನೆ, ಅವಾಗ ಏನಾಯ್ತು? ಎಲ್ಲ ಬೆನಿಫಿಟ್. ಯಾಕೆ ಅಲ್ಲಿ ಕೌಂಟ್ ಆಗಿದ್ದು ಯಾವುದು? ಜ್ಞಾನ. ಇಲ್ಲಿ ಕೌಂಟ್ ಆಗಿದ್ದು ಬರೀ ಫಿಸಿಕಲ್, ಎಲ್ಲರಲ್ಲೂ ಕರ್ಮ ಇದೆ. ಆದರೆ ಅದು ಜ್ಞಾನ ಓರಿಯೆಂಟೆಡ್ ಕರ್ಮ, ಇದು ಜ್ಞಾನ ವಿಥೌಟ್ ಕರ್ಮ, ವಿಥೌಟ್ ಜ್ಞಾನ. ವಿಥೌಟ್ ಜ್ಞಾನ ಕರ್ಮ ಅಂದರೆ ಅನಿತ್ಯ. ಜ್ಞಾನದ ಜ್ಞಾನ ಮಿಕ್ಸ್ ಆದ ತಕ್ಷಣ ಏನಾಯ್ತು? ಅದೀಗ ವ್ಯಾಲ್ಯೂ ಜಾಸ್ತಿ ಆಗೋಯ್ತು. ಇದು ಅರ್ಥದಲ್ಲಿ ಜ್ಞಾನಕ್ಕೆ ತುಂಬ ಮಹತ್ವ ಇದೆ. ಮತ್ತು ವೈಕುಂಠ ಲೋಕ ನಿತ್ಯ ಅಂತ ಹೇಳಿದರು. ವೈಕುಂಠ ಲೋಕ ನಿತ್ಯ ಅಂದಮೇಲೆ ನಿತ್ಯವಾದ ಸಾಧನೆ ಹಿಡಿಬೇಕು ನಾವು. ನಿತ್ಯವಾದ ಸಾಧನೆ ಜ್ಞಾನ. ಆದ್ದರಿಂದ ಜ್ಞಾನೇನೈವ ಪರಂಪದ, ಬೇರೆದರಿಂದ ವೈಕುಂಠ ಸಿಗೋದಿಲ್ಲ. ಯಾಕೆ? ಅವೆಲ್ಲ ಏನವು? ಅನಿತ್ಯ ಪದಾರ್ಥಗಳು. ಅನಿತ್ಯ ಪದಾರ್ಥಗಳಿಂದ ನಿತ್ಯ ಪದಾರ್ಥ ಸಿಗೋದಿಲ್ಲ. ಯತ್ತು ಹರೇ, ಆಗ ನಮಗೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಇನ್ನೊಂದು ಸ್ವಾರಸ್ಯ, ಜ್ಞಾನ ಪವಿತ್ರ. ಅದೊಂದು ಭಾರಿ ಆಶ್ಚರ್ಯ, ಜ್ಞಾನ ಪವಿತ್ರ. ವೈಕುಂಠ ಲೋಕ ಏನದು? ಪವಿತ್ರವಾದ ಲೋಕ. ಪವಿತ್ರವಾದ ಲೋಕಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು? ಪವಿತ್ರ ವಸ್ತು ಹಿಡ್ಕೊಂಡು ಹೋಗ್ಬೇಕು. ಪವಿತ್ರ ವಸ್ತು ಯಾವುದು? ಜ್ಞಾನ. ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ ಅದೊಂದೇ, ನಹಿ ಜ್ಞಾನೇನ ಸದೃಶಂ ಪವಿ. ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ. ಇದ್ದಿದ್ರೆ ಏನು ಮಾಡ್ಬೋದಾಗಿತ್ತು? ಚಾಯ್ಸ್, ಚಾಯ್ಸ್, ಚಾನ್ಸ್ ಇರೋದೇ ಒಂದಾದಾಗ ನೋ ಚಾಯ್ಸ್. ಜ್ಞಾನೇನೈವ ಪರಂಪದ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನದ ಪಾವಿತ್ರ್ಯ ಭಾರಿ ದೊಡ್ಡದು. ಯತ್ತು ಹರೇಹೇ ಸ್ವಾಮಿತ್ವಸ್ಯ ಅತಿ ಪ್ರಸಿದ್ಧತ್ವಾತ್ ನಿತ್ಯಂ ತದುಪಾಸನಂ ನಾವಶ್ಯಕಮಿತ್ಯತಃ ಪ್ರಾಪ್ತಂ ಆತ್ಮೈತೆ ತೂಪಗಚ್ಚಂತಿ ಗ್ರಾಹಯಂತಿ ಚ ಇತಿ ತದರ್ಥ. ಹಾಗೊಂದು ಪ್ರಶ್ನೆ ಬಂತು. ಯತ್ತು ಹರೇಹೇ ಸ್ವಾಮಿತ್ವಸ್ಯ ಅತಿ ಪ್ರಸಿದ್ಧತ್ವಾತ್ ನಿತ್ಯಂ ತದುಪಾಸನಂ ನಾವಶ್ಯಕಮಿತ್ಯತಃ ಪ್ರಾಪ್ತಂ. ದೇವರು ಸ್ವಾಮಿ ಅಂತ ತುಂಬ ವೆಲ್ ನೋನ್ ಥಿಂಗ್ ಇದು. ಅಂದರೆ ನಿತ್ಯ ಆಗಿ ತಿಳ್ಕೋಬೇಕಾದ್ರೆ ಅಂತ ಕೇಳಿದರೆ ಕೆಲವು ಪದಾರ್ಥ ನಿತ್ಯ ನಮಗೆ ಗೊತ್ತಿರುತ್ತೆ. ಕೆಲಸಕ್ಕೆ ಸೇರಿ, ನಾನು ಕೆಲಸಕ್ಕೆ ಸೇರಿದ್ದೇನೆ, ಯಾವಾಗಲೂ ಜ್ಞಾನ ಇರುತ್ತೆ. ಅಷ್ಟೇ ಅಲ್ಲ, ಆಫೀಸ್ ಜ್ಞಾನ ಇರುತ್ತದೆ, ಸೈನ್ ಟೈಮ್ ಹೋಗಿ, ಅವೆಲ್ಲ ಕೂಡ ಏನಾಗಿದೆ ಅವನಿಗೀಗ? ಯಾವಾಗಲೂ ಎಚ್ಚರ ಇರುತ್ತೆ. ಗೌರ್ಮೆಂಟ್ ಸರ್ವೆಂಟ, ಗೌರ್ಮೆಂಟ್ ಸರ್ವೆಂಟ್ ಅನ್ನೋ ಎಚ್ಚರ ಯಾವಾಗಲೂ ಅವನಿಗಿರುತ್ತೆ. ಅದು ಗಾಡ್ ಸರ್ವೆಂಟ್ ಅಂತ ಯಾವಾಗಲೂ, ಗೌರ್ಮೆಂಟ್ ಸರ್ವೆಂಟ್ ಅಂತ ಎಚ್ಚರ ಹೇಗಿರುತ್ತೋ, ಐ ಆಮ್ ಗಾಡ್ ಸರ್ವೆಂಟ್. ಅದೇ ದಾಸೋಹಂ ಕೋಸಲೇಂದ್ರಸ್ಯ, ಹನುಮಂತ ದೇವರು ಉಪಾಸನೆ ಹೇಳಿದ್ದು ಹಾಗೇನೆ. ಎಂಥ ಆಪತ್ಕಾಲ, ರಾವಣನ ಪಟ್ಟಣ ಒಂಟಿಯಾಗಿ ಹೋಗಿರೋದು, ಹಿಂದೆ ಸೈನ್ಯ ಇಲ್ಲ, ಮೈ ಮೇಲೆ ಕವಚ ಇಲ್ಲ, ಕೈಯಲ್ಲಿ ಆಯುಧ ಇಲ್ಲ, ರಾವಣನಿಗೆಲ್ಲ ಇದೆ, ಮತ್ತೆ ಪರಿವಾರ ಇದೆ, ಅದಿದೆ, ಎಲ್ಲಿದೆ, ಅವ್ರು ಮುಂದೆ ಬೇರೆ ನಿಂತಿರೋದು ಹನುಮಂತ. ಇಂಥ ಹೊತ್ತಲ್ಲಿ ಎಂಥ ಕಾಲ ಅದು? ಆ ಲೆಕ್ಕದಲ್ಲಿ ಪರಮಾಪತ್ ಕಾಲ. ಅಷ್ಟು ಜನ ಮುಂದೆ ಒಂಟಿ ಅಲೋನ್ ಹನುಮಂತ. ತಕ್ಷಣ ಏನು ದಾಸೋಹಂ ಕೋಸಲೇಂದ್ರ, ಯಾವುದನ್ನು ಬಿಡಬಾರದು? ಹನುಮಂತ ತೋರಿಸಿ, ಹನುಮಂತನಿಗೆ ಯಾವ ಲೆಕ್ಕನೇ ಇಲ್ಲ ಅದೆಲ್ಲ ಕೂಡ. ಅದು ಎಂಥ ಆಪತ್ಕಾಲದಲ್ಲೂ ಕೂಡ ನಾನು ಒಂಟಿ ಅಂತ ತಿಳ್ಕೊಳ್ಳೋದೇನೆ, ದೇವರ ದಾಸ ಅಂತ ಹೇಳಿದರೆ ದೇವ್ರ ಜೊತೆಗಿದ್ದಾನೆ, ನಾನು ಕಾಪಾಡ್ತಾರೆ ಅಂತ ಭಾವನೆ ಬಂದೋಯ್ತಾ. ಆ ಒಂದು ಸೆಕ್ಯೂರಿಟಿ ಸೆನ್ಸ್ ಕೂಡ ಬರುತ್ತೆ. ಗೌರ್ಮೆಂಟ್ ಸರ್ವೆಂಟ್ ಅಂದ ತಕ್ಷಣ ಅವನಿಗೆ ಒಂದು ಗರ್ವ ಇದೆ, ಯಾತಕ್ಕೊಂದು ಹೆಮ್ಮೆ ಇದೆ. ಏನು ಹೆಮ್ಮೆ? ನನ್ನ ಸಪೋರ್ಟಿಗೆ ಗೌರ್ಮೆಂಟ್ ಇದೆ ಅನ್ನೋ ಭಾವನೆ ಹೇಗಿರುತ್ತೆ, ಹಾಗೆ ಇಲ್ಲಿ ಆ ಥರ ವ್ಯವಸ್ಥೆ ಇದೆ. ವಿವಕ್ಷ ಅಲ್ಲ, ವಿಕ್ಷಿಪ್ತ. ವಿಕ್ಷಿಪ್ತ ಮನಸ್ಸೋಪಿದ್ದು. ವಿಕ್ಷಿಪ್ತ ಅಂದ್ರೆ ಏನೋ, ಡೈವರ್ಟ್ ಆಗೋದು. ಆದಿವ್ಯಾಧಿಗಳು ಬಂದ ಮನಸ್ಸೇನಾಗತ್ತೆ? ಡೈವರ್ಟ್ ಆಗುತ್ತೆ. ಅಂಥ ಮತ್ತೆ ವಾಪಸ್ ತರಬೇಕು. ಡೈವರ್ಷನ್, ಎಂಥ ಡೈವರ್ಷನ್ ಚಾನ್ಸ್ ಇದ್ರು ಕೂಡ ಏನು ಮಾಡಿಕೊಡೋದು? ಡೈವರ್ಟ್ ಆಗಬಾರ್ದು. ಅದನ್ನೇ ನಿತ್ಯೋಪಾಸನೆ ಅಂತ ಕರೀತಾರೆ. ನಾವದುಪಾಸನೆ ನಾವಿತ್ಯದ ಪ್ರಾಪ್ತಿ ಆತ್ಮೇತಿ ತೂಪ ಗಚ್ಚಂತಿ ಗ್ರಾಹಯಂತಿ ಚೈತಿ ತದರ್ಥ. ಆದಾತ್ಯೇವಂ ನಿತ್ಯ ಉಪ ನೋಡಿ, ದಾತ ಅಂತಿತ್ತು. ಆದಾತ ಇತ್ಯೇವಂ ನಿತ್ಯಂ ಉಪಾಸನಂ ಕಾರ್ಯಮಿತಿ ಕಾರ್ಯಂ ಆಪದ್ಯಪೀತಿ ವಿಷ್ಣು ರೀತಿ ಅನ್ವೇತಿ. ವಿಷ್ಣುರ್ ಆದಾತ ಸ್ವಾಮಿ ಇತ್ಯೇವಂ ಪ್ರಕಾರೇಣ ನಿತ್ಯಂ ಉಪಾಸನಂ ಕಾರ್ಯಂ ನಿತ್ಯಮಿತ್ಯಸ್ಯ ವಿವರಣಂ ಆಪದ್ಯಪಿ. ಆದ್ದರಿಂದ ಸ್ವಾಮಿ ಇತ್ಯೇವ ಪ್ರಕಾರ ಇತ್ಯೇವಂ ಪ್ರಕಾರೇಣ ನಿತ್ಯಂ ಉಪಾಸನಂ ಕಾರ್ಯಂ. ಸ್ವಾಮಿ ಅಂತ ನಿತ್ಯ ಉಪಾಸನೆ ಮಾಡಬೇಕು. ನಿತ್ಯಮಿತ್ಯಸ್ಯ ವಿವರಣಂ ಆಪದ್ಯಪಿ. ನಿತ್ಯಂ ಅಂದರೆ ಏನರ್ಥ ಅಂದರೆ ಆಪತ್ಕಾಲದಲ್ಲೂ ಕೂಡ. ಕೆಲವು ನಿತ್ಯ ಅಂತ ಹೇಳೋದಿಲ್ಲ, ಆಪತ್ತಿಲ್ಲದೆ ಹೋದರೆ ಅಂತ ಹೇಳ್ತಾರೆ. ಆಪದ್ಧರ್ಮ ಅಂತ ಹೇಳಬೇಕಾದ್ರೆ ಸ್ವಲ್ಪ ಕನ್ಸೆಷನ್ ಇರುತ್ತೆ. ಇದು ಕನ್ಸೆಷನ್ ಇಲ್ಲ. ಆಪದ್ಯಪಿ ಅಂತ ಹೇಳಿದ್ರಿಂದ ಇದನ್ನು ಬಿಡಾಗಿಲ್ಲ. ಆ ತಮಾಷೆ ಅಂದರೆ ಹೊರಗಿಂದಲ್ಲ, ಇದು ಹೊರಗಿನಿಂದ ಮಾಡೋದಾದ್ರಿಂದ. ಹೊರಗಿಂದಾದರೆ ನಂಗೆ ಸಿಗಲಿಲ್ಲ ಅಂತ ಕಾರಣ ಕೊಡ್ಬೋದು. ಕಾರಣ ಕೊಡ ಮಾನಸ ಪೂಜೆಗೆ ಕಾರಣ ಕೊಡಕ್ಕೆ ಬರೋದಿಲ್ಲ. ಹೊರಗಿನ ಪೂಜೆಗೆ ಕಾರಣ ಕೊಡ್ಬೋದು, ಯಾತಕ್ಕೆ ಪದಾರ್ಥ ಇರಲಿಲ್ಲ ಅಂತ ಹೇಳ್ಬಿಡ್ಬೋದು, ಒಳಗಿನ ಪೂಜೆಗೆ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ನಿತ್ಯ ವಿತ್ಯಸ್ಯ ವಿವರಣಂ ಆಪದ್ಯಪಿ ಆಪದಿ ಅಪಿ ಆಪದ್ಯಪಿ ಅಂತ ಸಂಧಿ ಆಗೋದು. ಆತ್ಮೇತ್ಯುಪಾಸನಂ ಕಾರ್ಯಂ ಸರ್ವಥೈವ ಮೋಕ್ಷುಭಿಃ ನಾನಾ ಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ವಿಸ್ಮರೇತ್ ಇತ್ಯುಕ್ತೇರಿತಿ ಭಾವಃ. ನೋಡಿ, ಆತ್ಮ ಇತಿ ಉಪಾಸನಂ ಕಾರ್ಯಂ ಸರ್ವಥಾ ಏವ ಮೋಕ್ಷುಭಿ. ಮೋಕ್ಷ ಬೇಕು ಅಂತಿದ್ರೆ ಉಪಾಸನೆ ಮಾಡಬೇಕು. ಏನಂತ, ಆತ್ಮ ಇತ್ತೇವ, ಆತ್ಮ ಇತ್ತೇವ ಸರ್ವಥಾ ಕಾರ್ಯಂ. ಆತ್ಮ ಅಂತಲೇ ಮಾಡಬೇಕು, ಸರ್ವಥಾ ಮಾಡಬೇಕು. ಆತ್ಮ ಅಂದರೆ ಸ್ವಾಮಿ, ಸ್ವಾಮಿ ಅಂದ ತಕ್ಷಣ ಒಳ್ಳೆಯ ಸ್ವಾಮಿ, ಆದ್ದರಿಂದ ಕೈ ಬಿಡೋದಿಲ್ಲ, ವಿಷ್ಣು ಸೇರ್ಕೊಂಡ್ಬಿಡುತ್ತೆ. ದೇವರು ನಮ್ಮ ರಕ್ಷಣೆ ಮಾಡ್ತಾನೆ ಎಂಬ ಎಲ್ಲ ಪಾಯಿಂಟ್ಸು ಎಲ್ಲಿ ಬರುತ್ತೆ, ದೇವರು ನಮ್ಮ ಸ್ವಾಮಿ. ಮತ್ತೆ ಅಲ್ಲಿ ಅಭೇದ, ಯಾವಾಗಲೂ ಕೂಡ ಎಂಥ ಆಪತ್ಕಾಲದಲ್ಲೂ ಕೂಡ ಸ್ವಾಮಿ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿಂದ ಎಂಥ ಆಪತ್ಕಾಲದಲ್ಲೂ ಅದ್ವೈತಾದಿಗಳಿಗೆ ಅವಕಾಶ ಇಲ್ಲ. ಅದ್ವೈತ ಬಂದಷ್ಟು ಏನಾಯ್ತು, ಅಲ್ಲಿ ಸ್ವಾಮಿತ್ವ ಹೋಯಿತು. ಸ್ವಾಮಿತ್ವ ಎಂದೂ ಹೋಗೋದಿಲ್ಲ ಅಂದಮೇಲೆ ಎಂದೂ ದ್ವೈತ ಹೋಗೋದಿಲ್ಲ ಅಂತ, ಮೋಕ್ಷದಲ್ಲೂ ದ್ವೈತ ಹೋಗೋದಿಲ್ಲ. ಇಲ್ಲಿ ಆಪತ್ ಇನ್ನೂ ಸ್ವಾರಸ್ಯ, ನಿತ್ಯಂ ಅಂದರೆ ವೈಕುಂಠ ಲೋಕ ಸೇರಿದ ಮೇಲೂ ಕೂಡ ದೇವರು ಏನಾಗಿದ್ದ, ನಮಗೆ ಸ್ವಾಮಿ ಆಗಿದ್ದ. ಸಂಸಾರಾವಸ್ಥೆ ಸಾಧನಾವಸ್ಥೆಯಲ್ಲಿ ಅಷ್ಟೇ ಇಲ್ಲ, ಸಿದ್ಧಾವಸ್ಥೆಯಲ್ಲೂ ಕೂಡ ಏನಾಗಿದ್ದಾನೆ, ಸ್ವಾಮಿ ಆಗಿದ್ದಾನೆ. ಸಿದ್ಧಾವಸ್ಥೆಯಲ್ಲೂ ಸ್ವಾಮಿ ಆಗಿದ್ದಾನೆ. ನಾನಾ ಕ್ಲೇಶ ಸಮಾಯುಕ್ತೋಪಿ, ಅನೇಕ ಕ್ಲೇಶಗಳಿಂದ ಒಡಗೂಡಿದವನಾಗಿದ್ದರೂ ಕೂಡ ಏತಾವನ್ನೈವ ವಿಸ್ಮರೆ, ಇಷ್ಟನ್ನು ಮಾತ್ರ ಏನು ಮಾಡಿದ್ರು ಮರಿಲಕ್ಕೆ ಹೋಗಬಾರ್ದು. ಏನು ಮರೆಯಕೂಡೋದು, ಸ್ವ ಆತ್ಮ ಅನ್ನೋದನ್ನು ಮರೆಯಕೂಡೋದು. ಇತ್ಯುಕ್ತೆ ರೀತಿ ಭಾವ, ಈ ಉಕ್ತಿ ಇರೋದ್ರಿಂದ ಮಾತನ್ನು ಸ್ಪಷ್ಟ ಹೇಳಿದ್ದಾರೆ. ಆತ್ಮ ಶಬ್ದದ ವಿವರಣೆನೇ ಆದಾತ ಅಂತಾಯ್ತು. ಸ್ವಾಮೀತಿ ವಾಚ್ಯೆ ಆದಾತ ಇತ್ಯುಕ್ತಿ ಆದತ್ತೆ ಭೃತ್ಯಾ ನಿತ್ಯಾತ್ಮ ಇತ್ಯಾತ್ಮ ಶಬ್ದೋ ಯೋಗೇನ ಸ್ವಾಮಿ ವಾಚಿ ಇತಿ ಸೌತ್ರಾತ್ಮ ಪದಂ ವ್ಯಾಖ್ಯಾತುಂ. ಆಚಾರ್ಯರು ಆತ್ಮ ಅನ್ನೋ ಪದ ಉಪಯೋಗಿಸ್ಲಿಲ್ಲ, ಆದಾತ ಅಂತ ಉಪಯೋಗಿಸ್ಬಿಟ್ರು. ಯಾತಕ್ಕೆ ಅಂದರೆ ಸ್ವಾಮೀತಿ ವಾಚ್ಯೆ ಆತ್ಮ ಶಬ್ದ ಸ್ವಾಮಿ ಅಂತ ಅರ್ಥ, ಅದನ್ನು ಹೇಳಲಿಲ್ಲ. ಆದಾತ ಅಂತ ಯಾತಕ್ಕೆ ಹೇಳಿದರು ಅಂದರೆ ಆದತ್ತೆ ವೃತ್ತಾನಿತಿ ಆತ್ಮ, ವೃತ್ತರನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಇರೋದ್ರಿಂದ ದೇವ ನಮ್ಮ ತಾಯಿ ಅಂತಷ್ಟನ್ನು ಚೆನ್ನಾಗಿ ನೋಡ್ಕೋದು, ಎಲ್ಲ ಅಂಡರ್ಸ್ಟುಂಡ್ ಅಲ್ಲಿ ಪ್ರೊಟೆಕ್ಷನ್ ಇದೆ, ಎಲ್ಲ ಅರ್ಥ ಹೇಗೆ ಬರುತ್ತೆ ಹಾಗೆ ದೇವರು ನಮ್ಮ ಸ್ವಾಮಿ ಅಂದ ತಕ್ಷಣ ಆಲ್ರೌಂಡ್ ಪ್ರೊಟೆಕ್ಷನ್ ಕಾನ್ಸೆಪ್ಟ್ ಶುರುವಾಗ. ಅದೇ ಯೋಗ, ಅದಕ್ಕೆ ಅನನ್ಯ ಚಿಂತೆಯಂತೋ ಮಾಂ, ಅನನ್ಯ ಚಿಂತನೆ ಅಂದರು ಒಂದೇ, ಆತ್ಮೇತಿ ಉಪಾಸನೆ ಅಂದರು ಒಂದೇ, ಅನನ್ಯ ಚಿಂತನೆ. ಆತ್ಮ ಶಬ್ದೋ ಯೋಗೇರ ಸ್ವಾಮಿ ವಾಚಿ ಇತಿ ಸೌತ್ರ ಆತ್ಮಪದಂ ವ್ಯಾಖ್ಯಾತ. ಸೌತ್ರ ಅಂದ್ರೇನೋ, ಸೂತ್ರದಲ್ಲಿ ಬಂದಿದ್ದು ಸೌತ್ರ, ಸೂತ್ರದಲ್ಲಿ ಬಂದಿದ್ದ ಆತ್ಮಶಬ್ದಕ್ಕೆ ವ್ಯಾಖ್ಯಾನ ಮಾಡೋದಕ್ಕೋಸ್ಕರ ಆಚಾರ್ಯರು ಸ್ವಾಮಿ ಅಂತ ಹೇಳೋದ್ರ ಬದಲು ಆದಾತ ಅಂತ ಹೇಳಿದ್ದಾರೆ. ಆದಾನಾರ್ಥತ್ವತಶ್ಚಾಯಂ ಆತ್ಮಶಬ್ದ ಪತಿಂ ವದೇತಿ ಅನುವ್ಯಾಖ್ಯಾನೋಕ್ತೇ. ಆದಾನಾರ್ಥ ಅಂತ ಇಟ್ಕೊಂಡಾಗ ಈ ಆತ್ಮಶಬ್ದ ಪತಿಯನ್ನು ಅರ್ಥ ಕೊಡುತ್ತೆ ಅಂತ ಅನುವ್ಯಾಖ್ಯಾನ ಹೇಳಿದ್ದಾರೆ. ಆದಾತ ಇತ್ತೇವ ಪೂರ್ತವು ಪ್ರಕಾರವಾಚ್ಯೇವಂ ಶಬ್ದೋಕ್ತಿ. ಆದಾತ ಇತ್ತೇವಂ ಪೂರ್ತವು ಪ್ರಕಾರವಾಚ್ಯ ಏವಂ ಶಬ್ದೋಕ್ತಿ. ಅಲ್ಲೇನಿದೆ ಮುಂದೆ, ಆತ್ಮ ಇತಿ ಅಂತ ಹೇಳಿದ್ರೆ ಸಾ ಆದಾತ ಇತಿ ಸಾಕಾಗಿತ್ತು. ಮುಂದೆ ಆಚಾರ್ಯ ಹೇಳುತ್ತಾರೆ ಇತಿ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಪ್ರಕಾರವಾಚ್ಯ ಈ ರೀತಿಯಾಗಿ ಅಂತ ಅರ್ಥ ಬರಬೇಕಾದ್ರೆ ಇತಿ ಅನ್ನೋ ಪದ ಬೇಕಿತ್ತು. ಆತ್ಮತ್ವಂ ವಿಶೇಷಣಂ ಇತ್ತೇವಂ ರೂಪೇಣ ಉಪಾಸನಂ ಕಾರ್ಯಂ ನತು ಜೀವತ್ವೇನ ಇತಿ ಭಕ್ತುಂ. ಆದ್ದರಿಂದ ದೇವರನ್ನು ಜೀವ ಅಂತಾಗಲಿ, ಜೀವನನ್ನೇ ದೇವರು ಅಂತಾಗಲಿ ಉಪಾಸನೆ ಮಾಡದೇನೆ ದೇವರನ್ನು ದೇವರು ಅಂತ ಉಪಾಸನೆ ಮಾಡಬೇಕು. ಆತ್ಮ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ ಇತ್ಯಾದೇಹೆ. ಆತ್ಮ ಇತಿ ವಿಷ್ಣು, ಆತ್ಮ ವಿಷ್ಣು ವಿಶೇಷಣ. ವಿಷ್ಣು ಯಾರಪ್ಪ? ಆತ್ಮ. ವಿಷ್ಣು ವಿಷ್ಣು ಏನಾಗಿದ್ದಾನಪ್ಪ? ಆತ್ಮ. ವಿಷ್ಣು ಯಾರು, ವಿಷ್ಣು ಏನು, ಎರಡಕ್ಕೂ ಉತ್ತರ ಆಗೋದರಿಂದ ವಿಶೇಷಣ ವಿಶೇಷ್ಯತಃ. ವಿಶೇಷ್ಯ ಮತ್ತು ವಿಶೇಷಣ ಭಾವ, ವಿಶೇಷಣ ಆತ್ಮ, ವಿಶೇಷ್ಯ ವಿಷ್ಣು, ಅದನ್ನು ಹೇಳೋದಕ್ಕೋಸ್ಕರ ಹೇಳಿದ್ದಾರೆ. ಇತ್ಯಾದೇಹೆ ತೇನ ವಿಷ್ಣು ಆತ್ಮತಯ ಜೀವತ್ವೇನ ಉಪಾಸ್ಯ ಇತ್ತೇವಂ ವದಂತೋ ನಿರಸ್ತಾಹ. ವಿಷ್ಣುವನ್ನು ಅವರು ಬೇರೆಯವರು ಅರ್ಥ ಮಾಡ್ತಾರೆ ಈ ರೀತಿ, ವಿಷ್ಣುವೇ ಜೀವ ಅಂತ ಉಪಾಸನೆ ಮಾಡಿ ಅಂತ ಹೇಳೋರಿದ್ದಾರೆ, ಅದು ಅಪವ್ಯಾಖ್ಯಾನ ಅಂತ ಗೊತ್ತಾಯಿತು. ಆಚಾರ ಅಣುಭಾಷ್ಯದಲ್ಲಿ ಪರಭಾಷೆಗಳ ಖಂಡನ ಕೂಡ ಬಂದಿದೆ ಎಂಬುದನ್ನು ಸೂಚನೆ ಮಾಡಿದೆ. ಹೌದು, ಅನ್ಕೊಳ್ಳೋಕೆ ಬರೋದಿಲ್ಲ. ಆದ್ದರಿಂದ ಬ್ರಹ್ಮಸೂತ್ರಕ್ಕೆ ವಿರುದ್ಧವಾದಂಥ ಅರ್ಥ ಅವರು ಅವ್ರು ಹೇಳಿದ್ದಾರೆ. ಅವ್ರ ಮತ ಎಂಥ ಮತ ಅದು? ಬ್ರಹ್ಮಸೂತ್ರಕ್ಕೆ ವಿರುದ್ಧವಾದ ಮತ. ಆತ್ಮ ಅಂತ ಹೇಳಿದರೆ ಆತ್ಮನೇ ಜೀವ, ಜೀವನೇ ಆತ್ಮ, ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ, ಈ ರೀತಿ ಹೇಳ್ತಾರೆ. ಅದು ಹೇಗಾಗತ್ತೆ? ಅರ್ಥಾತ್ ಸಂಬಂಧ ಇಲ್ಲ. ಏತೇನ ನಾಮ ಬ್ರಹ್ಮ ಇತ್ಯುಪಾಸೀತ ಇತ್ಯಾದು ನಾಮಾದಿ ಅಭಿಮಾನಿ ರೂಪ ಪ್ರತೀಕಾತ್ ಆ ಪ್ರತೀಕ ತಾದಾತ್ಮೇನ ಉಪಾಸನಂ ಅಪಾ ಕುರ್ಬತೋ ನ ಪ್ರತೀಕೆ ನಹಿ ಸಹ ಇತಿ ನಯಶ್ಚಾಪ್ಯರ್ಥ ಸಂಗೃಹೀತ ಅದು ನಾಳೆ. ಅದರಲ್ಲಿ ಮುಂದಿನ ಎಲ್ಲ ಅಧಿಕಾರಣಕ್ಕೂ ಅದಿಷ್ಟು ಜೋಡಿಸ್ತಾ ಹೋಗ್ತಾರೆ. ಅದು ವಿಶೇಷವಾದಂತಹ ವ್ಯಾಖ್ಯಾನ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ಭಿನ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ.